ಅದೇ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ, ದೇವರೊಂದು ಪ್ರೀತಿ, ಆತನ ಕೃಪೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿಬಿಟ್ಟು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳನ್ನು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ನಾವೊಂದು ಮಹಾ ಒಂದು ನಗರದ ಬಗ್ಗೆ ನಾವು ಏನು ಮಾಡೋಕ್ಕೆ ಹೋಗೋಣ, ಇವತ್ತು ಸ್ಟಡಿ ಮಾಡೋಕ್ಕೆ ಹೋಗೋಣ. ಅದರ ಸೊ ನೋಡ್ಬೇಕ್ರೆ ಯಾವುದಪ್ಪ ಅದು ಒಂದು ಮಹಾನಗರಿ ಅಂತಂದರೆ, ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್, ಬಾಬಿಲೋನ್ ಎಂಬಂಥ ದೊಡ್ಡ ಮಹಾನಗರದ ಬಗ್ಗೆ ನಾವು ಏನು ಮಾಡೋಕ್ಕೆ ಹೋಗೋಣ, ಇದನ್ನ ಇವತ್ತು ಸ್ಟಡಿ ಮಾಡೋಕ್ಕೆ ಹೋಗೋಣ. ಈ ಬಾಬಿಲೋನ್ ಅಂತ ಹೇಳ್ಬೇಕಾದ ನಗರ ಬೈಬಲಲ್ಲೇ ಅಂದರೆ ತುಂಬ ಹೆಸರುವಾಸಿಯಾಗಿರೋಂಥ ಒಂದು ನಗರ. ಅದು ಬೈಬಲ್ ಮಾತ್ರ ಅಲ್ಲ, ಇಡೀ ವರ್ಲ್ಡಲ್ಲೇ ಏನ್ರಿ ಒನ್ ಆಫ್ ದ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೇಕ್ರೆ ಯಾರಪ್ಪ ಅಂದರೆ ದ ಗ್ರೇಟ್ ಸಿಟಿ ಬ್ಯಾಬಿಲಾನ್. ಯಾಕಪ್ಪ ಇದು ತುಂಬ ಗ್ರೇಟ್ ಒಂದು ವಂಡರ್ ಅಂತ ಹೇಳ್ಬೇಕ್ರೆ, ಬ್ಯಾಬಿಲಾನ್ ಬಂದ್ಬಿಟ್ಟು ಅಷ್ಟು ಒಂದು ದೊಡ್ಡ ಸಿಟಿ, ಅಷ್ಟು ಬಲವಾಗಿ ಕಟ್ಟಿದಂಥ ಏನ್ರಿ ಒಂದು ಒಂದು ಸಿಟಿ ಆಗಿತ್ತು ಅಲ್ವ. ಅಂದರೆ ಅದು ಕೋಟೆ ಎಷ್ಟು ದಪ್ಪ ಇತ್ತು ಅಂತ ನೋಡ್ಬೇಕಾದ್ರೆ, ಕೋಟೆ ಗೋಡೆ 100 ಫೀಟ್ ಏನ್ರಿ ಒಂದು ಆ ಗೋಡೆಯ ಒಂದು ಥಿಕ್ನೆಸ್ ಇತ್ತು ರೀ. ಅದು ಸಾಲಿಡ್ ಏನ್ರಿ ಒಂದು ಕಲ್ಲಿಂದ ಮಾಡಲ್ಪಟ್ಟಂಥ ಒಂದು ಅಂದರೆ ಒಂದು ಕೋಟೆ ಆಗಿತ್ತು ಅದರ. ಇವಾಗ ನಮ್ಮ ಮೈಸೂರು KRS ಡ್ಯಾಮ್ ನೋಡಿದ್ದೀರಾ, ಆ ಡ್ಯಾಮ್ ಹಿಂಗೆ ಕಟ್ಟಿದರೆ ಕಲ್ಲಿಂದ ಏನು ಮಾಡಿದ್ರೆ ಕಟ್ಟಿದರೆ ಅಲ್ವರ, ಆ ಕಲ್ಲು ಆ ಡ್ಯಾಮ್ದು ಥಿಕ್ನೆಸ್ ಇದೆ ಗೊತ್ತಾ, ಆ ಥಿಕ್ನೆಸ್ ಎಷ್ಟೋ ಅಡಿಗಟ್ಟಲೆ ಇದೆ. ಆ ಥರ ಏನ್ರಿ ಈ ಬಾಬಿಲೋನ್ ಸುತ್ತಲೂ ಏನು ಮಾಡಿದ್ರಂತೆ ಈ ಒಂದು ಕೋಟೆನ ಅದರ ಕಟ್ಟಿದ್ರಂತೆ. ಈ ಕೋಟೆ ಅಂದರೆ ಅಪ್ಪಟ ಕಲ್ಲಿಂದ ಕಟ್ಟಲ್ಪಟ್ಟಿತಂತೆ ಅದರ. ಸೊ ಇದರದ ಹೈಟ್ ಎಷ್ಟಪ್ಪ ಈ ಕೋಟೆ ಒಂದು ಗೋಡೆಗಳ ಹೈಟ್ ಅಂದರೆ ಮೋರ್ ದೆನ್ 250 ಫೀಟ್ ಹೈಟ್ ಅಂತೆ ಅದರ. ಅದ್ರ ಮೇಲ್ಗಡೆ ಏನ್ರಿ 100 ಫೀಟು ಏನಿದಂತೆ ರೋಡೇ ಇತ್ತಂತೆ ರೀ ಅಲ್ವರ. ಏನ್ರಿ 4 ಕುದುರೆಗಳಿರೋಂಥ ರಥಗಳು, ಆ ಥರ 4 ರಥಗಳು ಅಟ್ ಎ ಟೈಮು ಕಂಟಿನ್ಯೂಸ್ ಆಗಿ ಆ ಕೋಟೆ ಮೇಲೆ ಏನು ಮಾಡೋದಂತೆ ಅಲ್ಲಿ ಓಡೋದಂತೆ ಅಲ್ವರ. ಅಷ್ಟೊಂದು ಬಂದೋಬಸ್ತ್ ಆಗಿರೋಂಥ ಒಂದು ಕೋಟೆ. ಯಾವ ಕೋಟೆಯಪ್ಪ ಅಂದರೆ ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್ ಅದರ. ಈ ಒಂದು ಬ್ಯಾಬಿಲಾನ್ ಕೋಟೆಗೆ ಏನಪ್ಪ ಇತ್ತು ಅಂತಂದರೆ 100 ಗೇಟ್ಗಳಿತ್ತು ರೀ ಅದರ. ಪ್ಯೂರ್ ಬ್ರ್ಯಾಸಿಂದ ಮಾಡಲ್ಪಟ್ಟಂಥ, ಸಾಲಿಡ್ ಬ್ರ್ಯಾಸಿಂದ ಮಾಡಲ್ಪಟ್ಟ 100 ಗೇಟು, ಒಂದೊಂದು ದಿಕ್ಕಲ್ಲಿ 25 25 ಗೇಟ್ ರೀ. ಆಮೇಲೆ ಇದಕ್ಕೆ ವಾಚ್ ಟವರ್ಗಳೇನಾಗಿತ್ತು ಇತ್ತು, ಒಂದೊಂದು ಡೈರೆಕ್ಷನಲ್ಲಿ ಹೆಚ್ಚು ಕಮ್ಮಿ 250 ವಾಚ್ ಟವರ್ಸ್. ಇದ್ರ ಮೇಲೆ ಏನ್ರಿ ವಾಚ್ಮ್ಯಾನ್ಗಳು ಕಂಟಿನ್ಯೂಸ್ ನಿಂತುಬಿಟ್ಟು ಈ ಬಾಬಿಲೋನ್ ಕೋಟೆನ ಏನು ಮಾಡ್ತಾರು ಅಲ್ಲಿ ಸೂಪರ್ವೈಸ್ ಮಾಡ್ತಾರು. ಒಂದು ಮನುಷ್ಯ ಆಗಲಿ ಒಂದು ಪ್ರಾಣಿ ಆಗಲಿ ಪರ್ಮಿನಿಷನ್ ಇಲ್ದ್ರ ಈ ಕೋಟೆಯೊಳಗೆ ನುಗ್ಗದೆ ಅಸಾಧ್ಯವಾಗ್ತಾ ಇತ್ತು ರೀ. ಅಷ್ಟೊಂದು ಬಂದೋಬಸ್ತ್ ಆಗಿರೋಂಥ ಒಂದು ಕೋಟೆ ಯಾವುದಪ್ಪ ಅಂದರೆ ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್. ಸರಿ, ಈ ಬ್ಯಾಬಿಲಾನು ಯಾವ್ದ್ರ ಮೇಲಪ್ಪ ಕಟ್ಟಿದ್ರು ಅಂತ ನೋಡಿದ್ರೆ ಯೂಫ್ರಟಿಸ್ ನದಿ ಮೇಲೆ ಏನು ಮಾಡಿದ್ರು ಕಟ್ಟಿದ್ರು ನೋಡಿ, ನೋಡ್ತಿರಲ್ಲ ಚಿತ್ರನಲ್ಲಿ ಏನ್ರಿ ಅಲ್ಲಿ ಯೂಫ್ರಟಿಸ್ ನದಿ ಓಡ್ತಾ ಇದೆ ಅಂದರೆ ಆ ನದಿ ಮೇಲೆ ಮಾಡೋರಂತೆ ಈ ಬ್ಯಾಬಿಲಾನ್ ಸಿಟಿನ ಕಟ್ಟೋರಂತೆ ಅಲ್ವರ. ಇವ್ರು ನೋಡಿ ಇಂತ ನಮ್ಮ ಕಾವೇರಿ ನದಿ ಐತೆ ಅವರ, ಅದ್ರ ಮೇಲೇ ಮೈಸೂರು ಸಿಟಿ ಕಟ್ಟರೆ ಹೆಂಗಿರ್ತಾರೆ ಅದರ, ಆ ಥರ ಏನು ಮಾಡಿದ್ರಂತೆ ಇದನ್ನ ಇದನ್ನ ಕಟ್ಟಿದ್ರಂತೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಸಿಟಿನ ನೀರ್ ಮೇಲೆ ಕಟ್ಟಿರೋದ್ರಿಂದ ಆ ಒಂದು ಸಿಟಿಯಲ್ಲಿ 3 ಹೊತ್ತು ನೀರಿನ ವ್ಯವಸ್ಥೆ ಇತ್ತಂತೆ. ಯಾವುದೇ ರೀತಿ ಬರಗಾಲ, ನೀರಿನ ಕೊರತೆ, ಏನ್ರಿ ಆಹಾರದ ಕ್ಷಾಮ ಈ ನಗರಕ್ಕೆ ಬರ್ತಾನೇ ಇರಲಿಲ್ವಂತ ರೀ. ಯಾಕಪ್ಪ ಯಾಕೆ ರಾಜ ಉಂಟು ಈ ನಗರನ ಉಂಟು ನೀರಿನ ಮೇಲೆ ಕಟ್ತಾ ಅಂತಂದರೆ, ಈ ರಾಜ ಏನು ಮಾಡ್ತಾ ಇರ್ತಾನೆ ಒಂದು ದೇಶದ ರಾಣಿನ ತುಂಬ ಪ್ರೀತಿ ಮಾಡ್ತಾನೆ ರೀ. ಪ್ರೀತಿ ಮಾಡಿಬಿಟ್ಟು ಅವಳನ್ನ ಮದುವೆ ಮಾಡ್ಕೊಂಡು ಏನು ಮಾಡ್ತಾನೆ ಅಂದರೆ ಅವಳನ್ನ ಬಂದ್ಬಿಟ್ಟು ಬಾಬಿಲೋನ್ ಇರೋಕ್ಕೆ ಕರ್ಕೊಂಡ್ಬಿಡ್ತಾನೆ. ಬಾಬಿಲೋನ್ ಅಂದರೆ ಈ ಕಾಲದಲ್ಲಿ ಅಂತ ಇರಾಕ್ ಅದರ. ಆ ದೇಶದ ರಾಣಿ ನೋಡ್ಬೇಕಾದ್ರೆ ತಂಪಾದ ಒಂದು ಸ್ಥಳದಲ್ಲಿರೋಂಥ ರಾಣಿ ಆಗಿದಂತೆ. ಇಲ್ಲಿಗೆ ಬಂದಮೇಲೆ ರಾಣಿಗೆ ಇರೋಕ್ಕೆ ಆಗಲ್ಲ ರೀ, ಏನು ಟೆಂಪ್ರೇಚರ್ ಸುಮ್ಮನೆನಾ ಇರಾಕಲ್ಲಿ 45 ಟು ಆಲ್ಮೋಸ್ಟ್ 50 ಡಿಗ್ರಿಗೆ ಏನಾಗ್ತಾರೆ ಹೋಗ್ತಾರೆ, ಟೆಂಪ್ರೇಚರ್ 50 ಮೇಲೇ ಹೋಗ್ಬಿಡ್ತಾರೆ ಅದರ. ಅದಕ್ಕೆ ರಾಣಿಗೆ ಸೆಕೆ ಆಗೋದಕ್ಕೆ ಶುರುವಾಗಿ ರಾಣಿ ಅಯ್ಯೋ ನಾನು ಇರಲ್ಲಪ್ಪ ನಮ್ಮ ತಂದೆ ಮನೆಗೆ ಹೊರಟೋಗ್ತೀನಿ ಅಂತಂದ್ಬಿಟ್ಟು ಗಾಟೆ ಮಾಡಲಂತೆ. ಅವು ರಾಜ ಅಯ್ಯೋ ರಾಣಿ ಹೋಗ್ಬಿಟ್ರೆ ಹೆಂಗಪ್ಪ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ರಾಣಿಗೋಸ್ಕರ ಒಂದು ಬಾಬಿಲೋನ್ ಕೋಟೆನ ಕಟ್ತಾನೆ ರೀ. ಈ ಕೋಟೆನ ಕಟ್ಟಬೇಕ್ರಿ ಯಾರ ಮೇಲೆಪ್ಪ ಕಟ್ತಾನೆ ಅಂದರೆ, ಏನ್ರಿ ಆ ಕೋಟೆಯಲ್ಲಿ 30 ತೋಟ ಇರಬೇಕು, 30 ಗಾರ್ಡನ್ ಇರಬೇಕು ಅಂತಂದ್ಬಿಟ್ಟು ಏನು ಮಾಡಿದ್ರೆ ಸೀದಾ ಅದಕ್ಕೆ ಎಕ್ಸಲೆಂಟಾಗಿ ಪ್ಲ್ಯಾನ್ ಮಾಡಿ ಯೂಫ್ರಟಿಸ್ ನದಿ ಮೇಲೇ ಕಟ್ಬಿಡ್ತಾನೆ. ನದಿ ಮೇಲೆ ಕಟ್ಬಿಟ್ಟ ಅಂದರೆ ಆ ನದಿ ಊರೊಳಗೆ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಏನಾಗೋದಿಕ್ಕೆ ಸಾಧ್ಯ ಇಲ್ಲ, ನೀರು ಒಣಗೋದಿಕ್ಕೆ ಸಾಧ್ಯ ಇಲ್ವಲ್ಲ, ಕಂಟಿನ್ಯೂಸ್ ಆಗಿ ನೀರು ಇತ್ತಲ್ಲ ಅಂತ ಏನು ಮಾಡ್ತಾನೆ, ಫುಲ್ಲು ಗಿಡ ಮರಗಳು ಅದರ ಎಲ್ಲ ಥರ ಅಂದ್ರೇನ್ರಿ ಗಾರ್ಡನ್ ಹಾಕ್ಬಿಟ್ಟು ಬ್ಯೂಟಿಫುಲ್ ಕಟ್ಬಿಟ್ಟು ತಂಪಾದ ನಗರ ಥರ ಮಾಡಿಬಿಡ್ತಾನೆ. ಅದಕ್ಕೆ ಬಾಬಿಲೋನ್ ಏನಕ್ಕಪ್ಪ ಫೇಮಸ್ ಆಗೋಯ್ತು ಅಂತಂದ್ರೆ, ಒಂದು ಕಾಲದಲ್ಲಿ ಏನ್ರಿ ಒನ್ ಆಫ್ ದ ಏನ್ಷಿಯಂಟ್ ವಂಡರ್ಸ್ ಏನಕ್ಕೆ ಗೊತ್ತಾ, ಹ್ಯಾಂಗಿಂಗ್ ಗಾರ್ಡನ್ಸ್, ದ ಬ್ಯೂಟಿಫುಲ್ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲೋನ್ ಏನ್ರಿ ಅದಕ್ಕೆ ಫೇಮಸ್ ಆಗೋಯ್ತು. ಅಂದ್ರೆ ಈ ಕಾರಣದಿಂದ ಆ ರಾಜ ಏನು ಮಾಡ್ತಾನೆ, ಸಮುದ್ರದ ಮೇಲೆ ಏನು ಮಾಡ್ತಾನೆ ಅಲ್ಲ ಬಾಬಿಲೋನ್ ಕೋಟೆನ ಏನು ಮಾಡ್ತಾನೆ ಅವನು ಕಟ್ತಾನೆ. ಅದರ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಈ ಬಾಬಿಲೋನು ಬರೀ ಹ್ಯಾಂಗಿಂಗ್ ಗಾರ್ಡನ್ಸ್ಗೆ ಮಾತ್ರ ಅಲ್ಲ, ಇನ್ನೊಂದು ವಿಚಾರಕ್ಕೂ ಕೂಡ ಏನಾಗಿತ್ತು ಅಂತಂದರೆ ಅದು ತುಂಬ ಫೇಮಸ್ ಆಗಿತ್ತು ರೀ. ಅದರ ಏನಪ್ಪ ವಿಚಾರಕ್ಕೆ ಫೇಮಸ್ ಆಗಿತ್ತು ಅದು ಅಂತ ನೋಡ್ದೆ ಅಂತಂದರೆ ಗೋಲ್ಡನ್ ಇಮೇಜಸ್. ಅದರ ಆ ಬಾಬಿಲೋನ್ನಲ್ಲಿ ಏನಾಗಿತ್ತು ಗೋಲ್ಡನ್ ಇಮೇಜ್ಗಳು ಇತ್ತು ನೋಡಿರ್ತೀನಿ. ಅದರ ಆ ಗೋಲ್ಡನ್ ಇಮೇಜು ಹೇಗಪ್ಪ ಇತ್ತು ಅಂತ ನೋಡ್ತೀನಿ ಅಂತಂದರೆ, ಒಂದೊಂದು ಗೋಲ್ಡನ್ ಇಮೇಜ್ ಬಂದ್ಬಿಟ್ಟು ಏನ್ರಿ ಚಿಕ್ಕ ಚಿಕ್ಕ ಇಮೇಜ್ ಅಲ್ರಿ, ಎಲ್ಲ ಎಕ್ಸಿಲೆಂಟ್ ಆಗಿರೋಂಥ ದೊಡ್ಡ ದೊಡ್ಡ ಗೋಲ್ಡನ್ ಇಮೇಜ್ ರೀ. ಅದಕ್ಕೆ ಬಾಬಿಲೋನ್ಗೆ ದ ಗೋಲ್ಡನ್ ಸಿಟಿ ಅಂತಲೇ ಹೆಸರೇನು ಮಾಡಿಬಿಟ್ರು, ನಿಂಬಿಸ್ಬಿಟ್ರು. ನೋಡಿ ವಾಕ್ಯ ಓದೋಣ, ಏಷಯ 14ನೇ ಅಧ್ಯಾಯ 1ನೇ ವಾಕ್ಯ, ಏಷಯ 14ನೇ ಅಧ್ಯಾಯ 1ನೇ ವಾಕ್ಯ, ಯಾರು ಓದ್ತೀರಾ ಸಹೋದರಿಗಳು ಪ್ಲೀಸ್? ಬ್ರದರ್ ಸಿಸ್ಟರ್ಸ್, ಐಸಾಯಾ 14:4.
ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೆಲಿನ ರಾಜನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ ಎತ್ತಿ ಹೇಳಬೇಕು. ಆಹಾ, ಹಿಂಸಕನು ಕೊನೆಗೊಂಡನು, ರೇಗಾಟವು ನಿಂತಿತು, ಜನಗಳನ್ನು ಕೋಪೋದ್ರೇಕದಿಂದ ಎಡೆಬಿಡದೆ ಹೊಡೆದು ಜನಾಂಗಗಳನ್ನು ಸಿಟ್ಟಿನಿಂದ ತಡೆಯಿಲ್ಲದೆ ಹಿಂಸಿಸಿ ಆಳುತ್ತಿದ್ದ ದುಷ್ಟರ ಕೋಲನ್ನು, ರಾಜರ ದಂಡವನ್ನು ಯೆಹೋವನು ಮುರಿದು ಬಿಟ್ಟನು.
ಓಕೆ, ಇನ್ನೇ ಇಂಗ್ಲೀಷಲ್ಲಿ ಓದೋ ನೋಡಿಂತೀನಿ ಬ್ರದರ್, ಇಂಗ್ಲೀಷಲ್ಲಿ ಓದ್ತೀರಾ? ಐಸಾಯಾ 14:4 ಬ್ರದರ್.
ಹಾ, ಕೆಜಿಬಿ ಓದ್ತೀನಿ ಬ್ರದರ್.
ಹಾಂ ಓದ್ತೀನಿ ಬ್ರದರ್, ಥ್ಯಾಂಕ್ ಯು.
ದಟ್ ದೌ ಶಲ್ ಟೇಕ್ ಅಪ್ ದಿಸ್ ಪ್ರೋವರ್ಬ್ ಅಗೇನ್ಸ್ಟ್ ದ ಕಿಂಗ್ ಆಫ್ ಬ್ಯಾಬಿಲೋನ್ ಅಂಡ್ ಸೇ, ಔ ಹ್ಯಾತ್ ದಿ ಒಪ್ರೆಸರ್ ಸೀಸ್ಡ್ ದ ಗೋಲ್ಡನ್ ಸಿಟಿ ಸೀಸ್ಡ್.
ನೋಡಿದ್ರ ಹೌ ಆರ್ ದ ಒಪ್ರೆಸರ್ ಸೀಸ್ಡ್ ದ ಗೋಲ್ಡನ್ ಸಿಟಿ ಸೀಸ್ಡ್ ಅಂತ ಹೇಳ್ತಾರೆ. ಏನಪ್ಪ ಅದು ಹೆಸರು ಅಂದರೆ ದ ಗೋಲ್ಡನ್ ಸಿಟಿ ಅಂತಲೇ ಏನ್ರಿ ಹೆಸರು, ಯಾಕೆ ಗೊತ್ತಾ? ರಾಜ ಏನ್ ಮಾಡ್ತಾನೆ ಎಲ್ಲ ಕಡೆ ಏನ್ರಿ ಬಂಗಾರದ ಪ್ರತಿಮೆಗಳನ್ನ ದೊಡ್ಡ ದೊಡ್ಡದಾಗಿ ಇಟ್ಬಿಡ್ತಾನೆ ರೀ. ಯಾಕಪ್ಪ ಬಂಗಾರದ ಪ್ರತಿಮೆನ ಇಟ್ಬಿಡ್ತಾನೆ ಅಂದ್ರೆ, ನಾವು ಬೇಸಿಕ್ ಕ್ಲಾಸಲ್ಲಿ ಓದಿದ್ರಿ Daniel 2ನೇ ಅಧ್ಯಾಯದಲ್ಲಿ. ಅದರ ರಾಜ ಏನ್ ಮಾಡ್ತಾನೆ, ಒಂದು ಕನಸು ನೋಡ್ತಾನೆ, ಆ ಕನಸು ಮರ್ತ ಹೋಗ್ಬಿಡ್ತಾನೆ. ಬೆಳಿಗ್ಗೆ ಬಿಟ್ಟು ಕನಸಿನ ಅರ್ಥ ಕೇಳ್ಬೇಕು, ಯಾರು ಅರ್ಥ ಹೇಳಲ್ಲ ಅವಾಗ ಏನ್ ಬಿಡ್ತಾರೆ ದಾನಿಯಲ್ಲು ಬಂದ್ಬಿಟ್ಟು ಆ ಕನಸಿನ ಅರ್ಥ ಹೇಳೋದು ಮಾತ್ರ ಅಲ್ಲ, ಆ ಕನಸನ್ನು ಕೂಡ ಹೇಳ್ಬೇಕಾದ್ರೆ ಅದ್ರಲ್ಲಿ ಏನು ಹೇಳ್ತಾರೆ, ನೀ ಚಿಣ್ಣದ ತಲೆ ನೀನೇ, ಬಂಗಾರದ ತಲೆ ನೀನೇ ಬಾಬಿಲೋನ್ ಅಂತ ಹೇಳ್ಬೇಕಾದ್ರೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಓ ದೇವ್ರು ನನ್ನ ಬಂಗಾರದ ತಲೆ ಥರ ಆಯ್ಕೆ ಮಾಡಿದ್ದಾರೆ ಅಂದ್ಬಿಟ್ಟು ಆ ಊರಲ್ಲಿ ಎಲ್ಲ ಕಡೆ ಬಂಗಾರ ಬಂಗಾರ ಬಂಗಾರದ ಒಂದು ದೊಡ್ಡ ದೊಡ್ಡ ಏನ್ರಿ ಶಿಲೆಗಳನ್ನ ಮಾಡಾಕ್ಬಿಡ್ತಾನೆ ರೀ. ಅದರ ಅದೇ ರೀತಿ ನೋಡ್ಬೇಕಾದ್ರೆ ನಾವು ಒಂದು ಬಂಗಾರ ಶಿಲೆಗಳು ಎಷ್ಟಪ್ಪ ಇತ್ತು ಸೈಜು ಅಂದರೆ, ಏನೋ ಸಣ್ಣ ಪುಟ್ಟ ಸೈಜ್ಗಳೆಲ್ಲ ರೀ. ಅರ ಒಂದು ಶಿಲೆ ಇತ್ತು ನೋಡಿರ್ತೀನಿ 90 ಅಡಿಗೆ 9 ಅಡಿ ಏನ್ರಿ ಅಗಲ ರೀ. ಅದರ ಅಷ್ಟು ಬಂಗಾರದ ಒಂದು ದೊಡ್ಡ ಪ್ರತಿಮೆನ ಏನು ಮಾಡ್ತಾರೆ ಇಡ್ತಾರೆ ನೋಡಿ. ಓದೋಣ Daniel 3:1 ಓದಿಂತೀನಿ, Daniel 3:1.
ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬೈಲಿನಲ್ಲಿ ನಿಲ್ಲಿಸಿದನು.
ನೋಡ್ರ ಏನ್ರಿ 60 ಮೊಳ ಮತ್ತೆ 6 ಮೊಳ ಕರೆಕ್ಟಾ
ಹೌದು.
ಅಲ್ರ? ಹಾಗಾದ್ರೆ ಏನರ್ಥ 60 ಮೊಳ ಅಂತಂದ್ರೆ ನಾವು ಓ ತಮ್ಗೆ ಎಷ್ಟು ಮಾಡ್ಬೇಕ್ರಿ ಅಂತ ಹೇಳ್ತಿರ್ಗುತ್ತಾ, ಆ ಥರ ಲೆಕ್ಕ ಕೊಂಡ್ರೆ ನಮಗೆ ಇವಾಗ ಇರುವಂಥ ಒಂದು ಎಂತ ಫೀಟ್ ಕನ್ವರ್ಟ್ ಮಾಡಿದ್ರೆ 90 ಫೀಟ್ ರೀ. 90 ಫೀಟ್ ಅಂದ್ರೆ ಎಷ್ಟು ಎತ್ತರ ಗೊತ್ತಾ? ಅಬ್ಬಾ 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 ಏನ್ರಿ 9 ಇಲ್ಲ 10 ಅಂತಸ್ತು ಮನೆಕಿಂತ ದೊಡ್ಡದು ರೀ. ಅದರ ಈ ಥರ ಎಲ್ಲ ಸ್ಟ್ಯಾಚ್ಯೂ ನಾವು ನೋಡ್ತೀನಿ ಅಂತಂದ್ರೆ ಬಾಂಬೆಯಲ್ಲಿ ನೋಡ್ಬೋದಾ. ನಿಮ್ಗೆ ಬತ್ತವಣಿ ಗಣೇಶ ಹಬ್ಬ, ಗಣೇಶ ಟೈಮಲ್ಲಿ ಏನು ಮಾಡ್ತೀರಿ ದೊಡ್ಡ ದೊಡ್ಡ ವಿಗ್ರಹಗಳು ಜೈಜಾಂಟಿಕ್ ರೀ. ಅಂದರೆ ಅದು 90 ಅಡಿ ಯಾವುದು ಹೋಗಲ್ಲ ಬಿಡ್ರಿ ಅಂತೀನಿ. ಅದರ ಆದರೆ ಏನ್ರಿ 90 ಅಡಿ ಇವಾಗ ಮಾಡಿದ ವಿಗ್ರಹ ಏನು ಮಾಡ್ತಾರೆ, ಪಿ ಒ ಪಿಲ್ ಮಾಡ್ಬಿಟ್ಟು ಜಡಿ ಮಂಡಲ ಮಾಡ್ಬಿಟ್ಟು ಗೋಡೆ ಟೊಳ್ಳಾಗಿ ಇಟ್ಬಿಡ್ತಾರೆ. ರಾಜಾಂಗಲರೇ ಕಟ್ಟಿರೋದು ಸಾಲಿಡ್ ಗೋಲ್ಡ್, ಅಪ್ಪಟ ಚಿನ್ನ, ಬರೀ ಲೋಹದಗಳಿಂದ ತಡಗಳಿಂದ ತಗಡುಗಳಿಂದ ಮಾಡಿ ಹೊರಗಡೆ ಖಾಲಿ ಬಿಟ್ಟಿದ್ದಾರೆ. ಪಕ್ಕಾ ಪ್ಯೂರ್ ಗೋಲ್ಡ್ ರೀ. ಅದರ ಅದಕ್ಕೆ ಬಾಬಿಲೋನ್ಗೆ ಅಂತ ಎಲ್ಲ ರಾಜ್ಯಗಳಿಗ ಏನೇನು ಹೇಳ್ತಾರೆ ಅಂದರೆ ಶಿರೋಮಣಿ ಅಂತ ಹೇಳೋರು ಅಂತಾರೆ. ಅದರ ಗ್ಲೋರಿ ಆಫ್ ಆಲ್ ದ ಕಿಂಗ್ಡಮ್ಸ್ ಅಂತ ಹೆಸರು ಬೈಬಲಲ್ಲಿ. ಅದಕ್ಕೆ ನೋಡಿ ಓದೋಣ, ಐಸಾಯಾ 13:19. ಐಸಾಯಾ 13:19.
ರಾಜ್ಯಗಳಿಗೆ ಶಿರೋರತ್ನವು, ಕಸ್ದೀಯರ ಮಹಿಮೆಗೆ ಭೂಷಣವೂ ಆದ ಬಾಬೆಲಿಗೆ ದೇವರು ಕೆಡವಿದ ಸೋದೋಮ್ ಗೋಮರಗಳ ಗತಿಯೂ ಸಂಭವಿಸುವನು.
ನೋಡ್ರ ಶಿರೋ ಇದಾಗಿರುವಂಥ ಬಾಬಿಲೋನ್ಗೆ ಏನು ಮಾಡ್ತಾರೆ, ಸೋದೋಮನ ಗೊಂಬರ ಗತಿ ಸಂಭವಿಸ್ತದೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಯಾಕಪ್ಪ ಅಂತ ನೋಡ್ಬೇಕಾದ್ರೆ ಇವತ್ತು ನೋಡೋಣ ಅದನ್ನೇ ನಮ್ಮ ಸಬ್ಜೆಕ್ಟ್. ಅದರ ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸಿಟಿ ಆಗಿರೋಂಥ ಒಂದು ಬಾಬಿಲೋನ್, ಇದನ್ನು ಯಾರೂ ಕ್ಯಾಪ್ಚರ್ ಮಾಡ್ಕೊಳೋಕ್ಕೆ ಆಗ್ತಾನೇ ಇರಲಿಲ್ಲ ರೀ. ಇಷ್ಟು ದೊಡ್ಡ ಸಿಟಿ ಅಂದರೆ ಅಪ್ಪ 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 ಅಪ್ಪ, ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಏನಾಗಿರೋಂತೆ ಹೋಗೋದಂತೆ. ಎಲ್ಲರ ಯಾರು ಏನ್ರಿ ನಮ್ಮ ಶರಾವತಿ ಡ್ಯಾಮ್ಗೆ ಹೋಗಿದ್ದೀರಾ ಏನ್ರಿ, ಆ ಡ್ಯಾಮಲ್ಲಿ ನಿಂತ್ಕೊಟ್ರೆ ಹೆಂಗೆ ನೀರು ಕಾಣಿಸ್ತು ಗೊತ್ತಾ ಏನ್ರಿ, ಇವು ನೋಡ್ದೆ ಅಂದರೆ ಕಿಲೋಮೀಟ್ರ್ ಕಿಲೋಮೀಟ್ರ್ ಗಟ್ಟಲೆ ರೀ, ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸು, ನಾಟ್ ಜಸ್ಟ್ 5-10 ಕಿಲೋಮೀಟರ್ಸು. ಅದರ ಅಷ್ಟೂ ಇರ್ತಾವಿರೋದು ಡ್ಯಾಮ್ ಕಟ್ಟೋರು ನೋಡ್ರಿ ಅಂತೀನಿ. ಅಬ್ಬಾ 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 ಅಬ್ಬಾ, ಮೋರ್ ದೆನ್ 6-7 ಕಿಲೋಮೀಟರ್ಸ್ ಬರೀ ಡ್ಯಾಮ್ ರೀ, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನೀರ್ದೇನು ಮಾಡಿ ತಡೆದಿಟ್ಟಿದೆ ನೋಡಿರ್ತೀನಿ. ಈ ಥರ ಅಷ್ಟೊಂದು ಜಜಾಂಟಿಕ್ ಸಿಟಿ ಆಗಿರೋಂಥ ಬ್ಯಾಬಿಲೋನ್ ಏನು ಮಾಡಿದ್ರಂತೆ, ಅಲ್ಲಿ ಕಟ್ಟಿರೋದನ್ನ ಯಾರೂ ಕೂಡ ರಾಜರು ಕನಸಲ್ಲೂ ಕೂಡ ಇದನ್ನ ಅಕ್ರಮ ಮಾಡ್ಕೊಳಕ್ಕೆ ಚಿಂತನೆ ಮಾಡ್ತಾ ಇಲ್ಲ ರೀ. ಆದರೆ ಈ ನಗರನ ಸೈರಸ್ ರಾಜ ಏನು ಮಾಡ್ತಾನೆ, ಆಕ್ರಮ ಮಾಡ್ಕೊತಾನೆ. ಹೇಗಪ್ಪ ಆಕ್ರಮ ಮಾಡ್ಕೊತಾನೆ ಅಂದರೆ, ಸೈರಸ್ ರಾಜ ನೋಡ್ತಾನೆ ಏನ್ರಿ ಇಂಥ ದೊಡ್ಡ ಬ್ಯಾಬಿಲೋನ್ ಸಿಟಿ ಅಂದ್ರೆ ಇದನ್ನ ಹೆಂಗಾರ ಮಾಡಿ ವಶ ಪಡ್ಸ್ಕೊಳ್ಲೇಬೇಕು ಅಂತಂದ್ಬಿಟ್ಟು ಸೈರಸ್ಗೆ ಛಲ ಬಂದ್ಬಿಡ್ತಾರೆ ರೀ. ಅದನ್ನ ಅದು ಏನು ಮಾಡಿದ್ರು ಏನ್ರಿ, ಬ್ಯಾಬಿಲೋನ್ ಕೋಟೆ ಒಡೆದು ನುಗ್ಗಕ್ಕೆ ಆಗಲ್ಲ ರೀ, ವರ್ಷಾನ್ಗಟ್ಲೆ ಏನು ಮಾಡ್ತಾರೆ ಮುತ್ತಿಗೆ ಹಾಕ್ತಾರೆ ರೀ, ಆಚೆ ಕಡೆ ಮುತ್ತಿಗೆ ಹಾಕ್ಬಿಡ್ತಾರೆ, ಒಳಗಡೆ ಹೋಗೋದಕ್ಕೆ ಆಗಲ್ಲ. ಏನಕ್ಕಪ್ಪ ಒಳಗಡೆ ಹೋಗೋದಕ್ಕೆ ಆಗಲ್ಲ ಅಂದರೆ ಅಷ್ಟು ಬಂದೋಬಸ್ತ್ ಆಗಿದೆ. ಒಂದೊಂದು ಕಡೆ 25 ಗೇಟ್ಗಳು, 250 ವಾಸ್ತವಗಳು, ಕುದುರೆ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದೆ. ಅದರ ಏನ್ರಿ ಒಬ್ಬ ನರ ಪ್ರಾಣಿ ಆಗಲಿ ಒಬ್ಬ ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಕೂಡ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಕ್ಕೆ ಆಗ್ತಾನೆ ಇರಲ್ಲ ರೀ. ಅದರ ಇಂಥ ಬಾಬಿಲೋನ್ನ ರಾಜ ಹೆಂಗ್ ಗೊತ್ತ ಮಾಡ್ತಾನೆ, ಸೇರಸ ಒಂದೇ ದಿನಕ್ಕೆ ಕೆಡು ಬಿಸಾಕ್ಬಿಡ್ತಾನೆ ರೀ. ಅದರ ಹೇಗಪ್ಪ ಒಂದೇ ದಿನಕ್ಕೆ ಕೆಡು ಬಿಸಾಕ್ತಾನೆ ಅಂತ ನೋಡ್ಬೇಕಾದ್ರೆ, ಅವರು ಈ ರಾಜ ಎಷ್ಟು ಅಬ್ಸರ್ವ್ ಮಾಡ್ತಾನೆ, ಏನಪ್ಪ ಇದು ವರ್ಷಾನ್ಗಟ್ಲೆ ನಾವು ಇದ್ರಿ, ಅರೆ ಈ ಒಳಗಡೆ ಅವ್ರಿಗೆ ಯಾರು ಬರಾನೇ ಬರ್ತಾ ಇಲ್ವಲ್ಲ, ಅವ್ರಿಗೆ ಶಾಮನೇ ಇಲ್ವಲ್ಲ, ಆಹಾರ ಶಾಮನೇ ಇಲ್ವಲ್ಲ ಅಂತ ನೋಡೋದಂದ್ರೆ, ಅದು ನೋಡಿದ್ರೆ ನೀರು ಕಂಪ್ಲೀಟ್ ಒಳಗಡೆ ಏನಾಗ್ತೈತೆ, ಸಿಟಿ ಒಳಗಡೆ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಶಾಮ ಇದ್ಬೋತದೆ. 3 ಹೊತ್ತು ವ್ಯವಸಾಯ ಒಳಗಡೆ ನಡೀತೈತೆ, ಅದರ ಎಲ್ಲ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ನಡೀತೈತೆ, ಆಹಾರಕ್ಕೇನೂ ಕೊರತೆನೇ ಇಲ್ಲ, ಬೇಕಾಗಿರೋಂಥ ಆಹಾರ ಸಿಗ್ತೈತೆ. ಅದರಿಂದ ನೀನು ಆಚೆ ಕಡೆ ಏನಾರ ಮುತ್ತಿಗೆ ಹಾಕೋ ಜನಗಳು ಒಳಗಡೆ ಬರೋಂಥ ಅವಶ್ಯಕತೆನೇ ಇಲ್ವಲ್ಲ, ಎಲ್ಲ ಏನೇನು ಬೇಕು ಎಲ್ಲ ಒಳಗಡೆನೇ ಸಿಗ್ತೈತೆ. ಅದರ ಆಗಿರ್ಬೇಕಾ ರಾಜ ಏನು ಮಾಡ್ತಾನೆ, ಓಹೋ ಹಾಗಾದ್ರೆ ಈ ನಗರನ ಹೊಡಿಬೇಕು ಅಂತಂದರೆ ನಾವೇನು ಮಾಡಬೇಕು, ಅದು ವಾಟರ್ ಸಪ್ಲೈ ಮಾಡೋಕ್ಕೆ ಫಸ್ಟು ಕಟ್ ಆಫ್ ಮಾಡಬೇಕು ಅಂತ ಏನು ಮಾಡ್ತಾನೆ, ವಾಟರ್ ಸಪ್ಲೈನ ಕಟ್ ಆಫ್ ಮಾಡ್ತಾನೆ. ಕಟ್ ಆಫ್ ಮಾಡಿಬಿಟ್ಟು ಏನ್ರಿ ನೀರು ಯಾವ ಜಾಗದಲ್ಲಿ ಹೋಗ್ತದೋ ಏನ್ರಿ ಆ ಜಾಗದಲ್ಲಿ ಹೋಗ್ಬಿಟ್ಟು ಏನ್ರಿ ಇದನ್ನು ಒಡೆಯೋದಕ್ಕೆ ಏನು ಮಾಡ್ತಾನೆ ಅವನು, ಅವನು ಶುರು ಮಾಡ್ತಾನೆ. ಅದರ ನೀರು ಬತ್ತೋಗೋ ಥರ ಮಾಡಿ ಏನ್ರಿ ನೀರು ಹೋಗೋ ಜಾಗದಲ್ಲಿ ಏನು ಮಾಡ್ತಾನೆ ಇವನು, ಇವನು ಒಳಗಡೆ ಹೋಗ್ತಾನೆ ನೋಡ್ರಿ ಅಂತೀನಿ. ಅದರ ಹೇಗಪ್ಪ ಅಂತಂದರೆ ಇವ್ರೇನು ಮಾಡ್ತಾನೆ ಅಂತಂದರೆ, ಈ ಬಾಬಿಲೋನ್ ಕೋಟೆ ಪಕ್ಕದಲ್ಲಿ ಒಂದು ಚಾನಲ್ನ ಕೆತ್ತುತ್ತಾರೆ ನೋಡಿದ್ದೀನಿ, ಕೆತ್ಬಿಟ್ಟು ಈ ಯೂಫ್ರೆಟಿಸ್ ನದಿನ ಸಿಟಿ ಒಳಗೆ ಹೋಗ್ದಿರ ರೀತಿಯಲ್ಲಿ ನೀರನ್ನ ಸಿಟಿ ಆಚೆ ಕಡೆ ಹೋಗೋ ಥರ ಏನು ಮಾಡ್ತಾರೆ, ಸುತ್ಕೊಂಡು ಹೋಗೋ ಥರ ಡೈವರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಏ ರಾಜ, ಯಾವ ರಾಜ ಆ ಕಾಲದಲ್ಲಿ ಅಂದ್ರೆ ಒಬ್ಬ ರಾಜ ಇರ್ತಾನೆ, ಅಂದ್ರೆ ಯಾರಪ್ಪ ರಾಜನ ಹೆಸರು ಅಂತ ನೋಡ್ಬೇಕಾದ್ರೆ ದಾನಿಯಲ್ ಐದನೇ ಅಧ್ಯಾಯದಲ್ಲಿ ಬರ್ತಾರೆ, ಅಂದ್ರೆ ಬೆಲ್ಶಜಾರ್. ಅದರ ಬೆಲ್ಶಜಾರ್ ರಾಜ ಏನು ಮಾಡ್ತಾ ಇರ್ತಾನೆ, ತಿಂದು ಕುಡ್ದು ಔತಣ ಮಾಡ್ತಾ ಇರ್ತಾನೆ. ಅದರ ಯಾಕೆ ಔತಣ ಮಾಡ್ತಾನೆ ಅಂತಂದರೆ, ಒಂದು ಹೊರಗಡೆ ಬಂದು ನೋಡ್ತಾನೆ, ಬಂದು ನೋಡ್ತಾನೆ ಏ ಇಲ್ಲ ಏನು ಮಾಡ್ತಾನೆ ನೋಡೋಣ ಪಾಪ ನಮ್ಮ ಶತ್ರುಗಳನ್ನು ನೋಡಿದ್ರೆ ಎಲ್ಲ ಬಂದ್ಬಿಟ್ಟು ಎಲ್ಲ ಮಣ್ಣುಗಿತಾ ಇರ್ತಾರೆ. ಇವನು ನೋಡ್ಬಿಟ್ಟು ರೇಗಿಸ್ತಾನೆ, ಬುದ್ಧಿ ಇಲ್ದಿರೋರು ಏನಪ್ಪ ನಮ್ಮ ನಗರನ ಎಷ್ಟೋ ವರ್ಷಗಟ್ಟಲೆ ಇಲ್ಲೇ ಕೂತ್ಕೊಳೋರೆ ಅಟ್ಯಾಕ್ ಮಾಡೋಕ್ಕೆ ಬರ್ದಿರಾ, ಏನು ಮಾಡ್ತಾವ್ರೆ ಇವ್ರು ಹೋಗ್ಬಿಟ್ಟು ಆ ಮಣ್ಣು ಅಗಿತಾವ್ರಲ್ಲ ಅಂತ ಏನು ಮಾಡ್ತಾನೆ, ಗೇಲಿ ಮಾಡ್ತಾನೆ ಮೇಲ್ಗಡೆಯಿಂದ. ಅದರ ಇವನ್ಗೆ ಹೆಂಗೆ ಗೊತ್ತು ಇವರೆಲ್ಲ ನೀರನ್ನ ಡೈವರ್ಟ್ ಮಾಡಬೇಕು ಅವ್ನು ಪ್ಲ್ಯಾನ್ ಮಾಡ್ತಾನಂತ ಗೊತ್ತೇ ಆಗಲ್ಲ ರೀ. ಅದರ ಅದಕ್ಕೆ ಇವ್ರನ್ನ ರೇಗಿಸೋದ ಥರ ಇವನ್ನ ಗೇಲಿ ಮಾಡ್ತಾರೆ, ಇವನ್ನ ಅವಮಾನ ಮಾಡ್ತಾರೆ, ಹೊರಗಡೆ ಬಂದು ಗ್ರೇಟಾಗಿ ಏನು ಮಾಡ್ತಾನೆ ಫಂಕ್ಷನ್ ಮಾಡ್ತಾನೆ ರೀ, ಪಾರ್ಟಿ ಮಾಡ್ತಾನೆ. ಆದರೆ ಇವನಿಗೆ ಗೊತ್ತಿಲ್ಲರ ಆವತ್ತಿನ ದಿನ ರಾತ್ರೇ ಸೈರಸ್ ರಾಜ ಈ ನೀರು ಡೈವರ್ಟ್ ಮಾಡಿದ ಮೇಲೆ ಈ ನೀರು ಒಳಗಡೆ ಬರ್ತಾನಂತ ಸ್ಥಳದಿಂದ ಏನಪ್ಪ ಮಾಡ್ತಾನೆ ಅಂತಂದರೆ ಬಾಬಿಲೋನ್ಗೆ ನುಗ್ಗಿದ್ಬಿಟ್ಟು ಅದೇ ಒಂದೇ ರಾತ್ರಿಯಲ್ಲಿ ಬಾಬಿಲೋನ ಕೆಡವಾಕ್ಬಿಡ್ತಾನೆ ಅಲ್ವರ. ಸರಿ, ಇದು ನಮಗೆಲ್ಲಪ್ಪ ಕೊಟ್ಟಿದೆ ಅಂದರೆ ದಾನಿಯೇಲ್ 5ನೇ ಅಧ್ಯಾಯದಲ್ಲಿ ಕೊಟ್ಟಿದೆ. ಓದ ನೋಡಿದ್ದೀರಿ ದಾನಿಯೇಲ್ 5ನೇ ಅಧ್ಯಾಯ 1ನೇ ವಾಕ್ಯ ದಯವಿಟ್ಟು ಓದಿ.
ರಾಜನಾದ
ರಾಜನಾದ ಬೆಲ್ಶಚ್ಚರನು
ತನ್ನ ರಾಜ್ಯದ ಮುಖಂಡರಲ್ಲಿ 1,000 ಮಂದಿಗೆ ಔತಣವನ್ನು ಮಾಡಿಸಿ ಆ 1,000 ಜನರ ಕಣ್ಣೆದುರಿಗೆ ತಾನು ದ್ರಾಕ್ಷಾರಸವನ್ನು ಕುಡಿದನು.
ನೋಡ್ರ 1,000 ಜನರಿಗೆ ಏನು ಮಾಡ್ತಾನೆ ಔತಣ ಮಾಡ್ಸನ್ರಿ. ಔತಣ ಮಾಡಿಸ್ಬೇಕಂದ್ರೆ ಏನಪ್ಪ ಮಾಡ್ತಾರೆ, 1,000 ಜನರಿಗೆ ಎದುರುಗಡೆಗೆ ಏನು ಮಾಡ್ತಾನೆ ದ್ರಾಕ್ಷರಸನ
ತಾನು
ಕುಡಿಸ್
ದ್ರಾಕ್ಷಾರಸವನ್ನು
ಅದರ. ಹಾಂ, 1,000 ಜನ ಏನ್ರಿ, ಥೌಸಂಡ್ ಆಫ್ ಇಸ್ ಪ್ರಿನ್ಸಸ್ ಅಂದ್ರೆ ಏನ್ರಿ, ಬಾಬುಲನ್ ಪ್ರಾಂತ್ಯದಂತ ಎಲ್ಲ ಮುಖ್ಯವಾದ ಅಧಿಕಾರಿಗಳು, ಐ ಎ ಎಸ್ ಆಫೀಸರ್ಗಳು, ಕೆ ಎ ಎಸ್ ಆಫೀಸರ್ಗಳು, ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಅದರ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು ಎಲ್ಲನ ಕರೆಸ್ರಪ್ಪ, ಎಲ್ಲರೂ ಕರ್ ಬರ್ರಿ, ಎಲ್ಲ ಚೆನ್ನೈ ಮಾಡೋಣ, ಔತಣ ಮಾಡೋಣ. ಯಾಕೆ ಹೊರಗಡೆ ಹಗ್ಗ ಏನಂತಾರೆ ಅಳ್ಳಾನ ತೋಡ್ತಾವ್ರೆ ದಡ್ರ ಬುದ್ಧಿ ಇಲ್ದಿರೋರು, ಅವ್ರು ಅಳ್ದಲ್ಲಿ ಅವಳೇ ಬೀಳ್ತಾರೆ, ಬರ್ರಿ ನಾವು ಎಂಜಾಯ್ ಮಾಡೋಣ ಅಂತ ಏನು ಮಾಡ್ತೀವಿ, ಗೇಲಿ ಮಾಡೋಕ್ಕೆ ಔತಣ ಮಾಡ್ತಾನೆ ರೀ. ಇವನು ಸುಮ್ಮನೆ ಇದೇ ಥರ ಔತಣ ಮಾಡಿದರೆ ಏನು ತೊಂದರೆ ಆಗ್ತಾ ಇರಲ್ಲ. ಇವನೇನಪ್ಪ ಮಾಡ್ತಾನೆ, ಅಮಲೇರ್ಬಿಟ್ಟು ಅಮಲೇರಿಂತ ನಶ್ಯದಲ್ಲಿ ನಮ್ಮ ದೇವ್ರ ದರ್ಶನ ಗುಡಾರದಲ್ಲಿ ಪರಿಶುದ್ಧವಾಗಿರೋಂಥ ಪಾತ್ರೆಗಳನ್ನ ತರಿಸಿ ಅಂತ ಹೇಳ್ತಾನೆ ನೋಡ್ರಿ. ನೋಡಿ ಓದೋಣ ದಾನಿಯೇಲ್ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಹಾಂ,
ಅದನ್ನು ಸವಿತ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಜರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿ ಪತ್ನಿಯರು ಕುಡಿಯೋದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು.
ನೋಡ್ರ ಏನು ಮಾಡೋದಂತೆ, ರಪ್ಪ ಕ್ಯಾಪ್ಟಿವಿಟಿಗೆ ಸೆರೆಗೆ ಹೋಗ್ಬೇಕಾರೆ ಬ್ಯಾಬಿಲೋನ್ಗೆ ಎಲ್ಲ ಇಸ್ರೇಲ್ ಜನಗಳನ್ನ ತಂದಿದ್ದಲ್ಲ, ಅವಾಗ ಆಲಯದಲ್ಲಿ ಇತ್ತಲ್ಲ ಪರಿಶುದ್ಧ ಪಾತ್ರಗಳು, ಇದನ್ನ ತರಿಸಿ ತಗೊಂಡ್ರಿ ಅಂತ ಅಂತಾನೆ. ಎಲ್ಲ ತರ್ತಾರಂತೆ, ಅದ್ರಲ್ಲಿ ಏನು ಮಾಡ್ತಾನೆ ಬದರ್. ಹಾಂ,
ಯೆರೂಸಲೇಮಿನ ದೇವಾಲಯದ ನಡುಗುಂಡಿಯಿಂದ ಸೋರಿಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ನಿ ಪತ್ನಿಯರು ಅವುಗಳಲ್ಲಿ ಕುಡಿದರು.
ನೋಡ್ರ ಏನ್ ಮಾಡಿದ್ರೆ ಅಂತ ಅದ್ರಲ್ಲಿ ಕುಡಿದ್ರು ಅಂದ್ರ.
ದ್ರಾಕ್ಷಿ ರಸವನ್ನು ಕುಡಿದು
ಹಾ, ಓಕೆ,
ಕುಡಿದು
ಅದನ್ನ ಒಂದ್ ನಿಮಿಷ
ದ್ರಾಕ್ಷಿ ರಸವನ್ನು ಕುಡಿದು
ಅದರ ಹೆಸರು ನೋಡ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಆಲಯದಲ್ಲಿರುವಂತ ಪಾತ್ರೆಗಳನ್ನ ತರ್ತಾರೆ ಅದರ. ಆಲಯದಲ್ಲಿ ಚಿಣ್ಣದ ಪಾತ್ರೆಗಳನ್ನೆಲ್ಲ ದೇವ್ರ ದರ್ಶನ ಗುಡಾರದಲ್ಲಿ ಇಟ್ಟಿರು ಗೊತ್ತಾ, ಬಲಿ ಕೊಟ್ಟಿದ್ಮೇಲೆ ಆ ಬಲಿಗಳನ್ನ ಸಲ್ಸೋದಕ್ಕೆ ದೇವರಿಗೆ ಕೆಲಸಕ್ಕೆ ಸಪೋರ್ಟಿವ್ ಆಗಿರೋದಕ್ಕೆ ಎಷ್ಟೋ ಯುಟೆನ್ಸಿಲ್ಸ್ ಏನ್ ಮಾಡಿದ್ರು, ಕಪ್ಪು ಅದರ ಸೌಟ್ ಅಂತೆ ಆ ಥರದ್ದೆಲ್ಲ ಏನು ಮಾಡಿದ್ರು ಐಟಮ್ಗಳು ಇಟ್ಕೊಂಡಿದ್ರು. ಇದನ್ನ ತರಿಸ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಇದರಲ್ಲಿ ಕುಡಿತಾನೆ, ಕುಡಿದ್ಬಿಟ್ಟು ಏನು ಮಾಡ್ತಾನೆ ಓದಿ ಬೋದ ನೆಕ್ಸ್ಟ್ ಕಂಟಿನ್ಯೂ. ಹ್ಞೂ, 4 and 5.
ದ್ರಾಕ್ಷಾ ರಸವನ್ನು ಕುಡಿದು ಬೆಳ್ಳಿ ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರುಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು.
ನೋಡ್ರ ಏನಪ್ಪ ಮಾಡ್ತಾನೆ
ಆಗಲೇ
ಅಂತಂದ್ರೆ, ನೋಡಪ್ಪ ಏನಪ್ಪ ಮಾಡ್ತಾನೆ ಅಂತಂದ್ರೆ, ಆ ಪಾತ್ರೆಲಿ ಕುಡಿದ್ಬಿಟ್ಟು ಆ ದೇವ್ರಗಳನ್ನ ಏನ್ ಮಾಡ್ತಾನೆ ಅವನು ಸ್ತುತಿಸೋಕೆ ಶುರು ಮಾಡ್ತಾನೆ. ಓ ಚಿಯರ್ಸ್ ಟು ದಿಸ್ ಗಾಡ್, ಓ ಚಿಯರ್ಸ್ ಟು ದಟ್ ಗಾಡ್, ಓ ಟೋಸ್ಟ್, ಓ ಟಿಯರ್ಸ್ ಅಂತ ಏನ್ ಮಾಡ್ತಾರೆ. ಅದ ಕುಡಿದ್ಬಿಟ್ರೆ ಏನ್ ಗೊತ್ತಾಗಲ್ಲ, ಬಾಯಿ ಬಂದೆಲ್ಲ ಮಾತಾಡೋದು ಆ ಥರ ಮಾತಾಡೋಕೆ ಶುರು ಮಾಡ್ತಾರೆ ಅಂತ ನೋಡ್ರಿ. ನೆಕ್ಸ್ಟ್ ಆಮೇಲೆ ಬಂದ್ರೆ 5ನೇ ವಾಕ್ಯ. ಹಾಂ,
ಆಗಲೇ ಒಬ್ಬನ
ಆಗಲೇ
ಕೈಯ ಬೆರಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಆಗ ಅವನ ಮುಖ ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತ್ತು, ಕಂಠದ ಕೀಲು ಸಡಲಿತ್ತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು.
ನೋಡ್ರ ಏನಪ್ಪ ಆಯ್ತು ಅಂದ್ರೆ, ಇವನು ಹಿಂಗೆ ಕುಡಿತಾ ಇರ್ಬೇಕಾರೆ ಏನ್ರಿ ದೂರದ ಒಂದು ಏನ್ರಿ ಗೋಡೆ ಮೇಲೆ ಏನ್ರಿ ಒಂದು ಕೈ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಂತೆ, ಒಂದು ಬರಹನ ಬರ್ಬಿಡ್ತಂತೆ ರೀ ಅದರ. ಅದನ್ನ ಬರ್ದದ ನೋಡಿದ ತಕ್ಷಣ ರಾಜನ್ಗೆ ಏನಾಗ್ಬಿಡ್ತಂತೆ, ಏನ್ರಿ ಮಕನೇ ಚೇಂಜ್ ಆಗೋಯ್ತಂತೆ ಅಲ್ವರ. ಯೋಚನೆ ಮಾಡಿ, ಏನ್ ಕುಡಿತಾ ಇರ್ಬೇಕು, ಎಂಜಾಯ್ ಮಾಡ್ತಾ ಇರ್ಬೇಕು, ಕಿಕ್ಕು ಅದರ ತಲೆ ಏನ ನೆಟ್ಟಿಗೆ ಇರಲ್ಲ ನೋಡ್ರಿ ಇದ್ದೀನಿ. ಯಾವಾಗ ಅಲ್ಲಿ ಗೋಡೆ ಮೇಲೆ ಬರೀ ಕೈ, ಮನುಷ್ಯ ಬಂದ್ಬಿಡ್ತೀರಿ ಪರಲ್ಲ ರೀ, ಚಕ 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 ಟಕ್ 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 ಅನ್ನ ಬರ್ಬಿಡ್ತು, ರಾಜನ್ ಬೆವ್ರು ಬಂದ್ಬಿಡ್ತು ನೋಡಿರ್ತೀನಿ, ಎಲ್ಲ ನಶ ಹಿಡಿದೋಯ್ತು. ಏನು ಹೇಳ್ತಾರೆ ಅವನು ಆಲೋಚನೆಗಳು ಏನಾಯ್ತು ಅವನ್ನ, ಅದರ ಹಿಂಸೆ ಕೊಡೋಕ್ಕೆ ಶುರು ಆಯಿತು, ಸೊಂಟಲ ಕೀಲುಗಳು ಏನಾಯ್ತಂತೆ ಎಲ್ಲ ಸಡಲಿ ಹೋದವು, ಮೊಂಡು ಕಾಣೋ ಒಂದಕ್ಕೊಂದು ಏನಾಯ್ತಂತೆ ಬಡಿದುಕೊಂಡವು, ಗಡ 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 ನೀರಾಡ್ತಲ್ಲಿ ನಡಗೋದಕ್ಕೆ ಶುರು ಆಗ್ಬಿಟ್ಟ ಅಂದ್ರ. ಇದಕ್ಕಿಂತ ಮುಂಚೆ ಹೆಂಗಿದ್ದ ಅಂದ್ರ ದೇವ್ರುಗಳಿಗೆ ಚಿಯರ್ಸ್ ಚಿಯರ್ಸ್ ಅಂತ ಹೇಳ್ಬಿಟ್ಟು ಕೂತ ಮನುಷ್ಯ ಸಡನ್ ಆಗಿ ಏನ್ರಿ ಅಂತೀನಿ ಎಲ್ಲ ಚೇಂಜ್ ಆಗೋಯ್ತು ರೀ, ಎಲ್ಲ ನಶೆ ಹಿಡಿದು ಹೋಗ್ಬಿಡ್ತು ರೀ ಅದರ. ಸರಿ, ಇವಾಗ ಇದೇನಪ್ಪ ಇದು, ಇದು ಅರ್ಥ ಏನು ಅಂತಂದ್ಬಿಟ್ಟು ಅವಂಗ ಯೋಚನೆ ಮಾಡೋಕ್ಕೆ ಆಗಿಲ್ಲ, ಅರ್ಥ ಗೊತ್ತೇ ಆಗಿಲ್ಲ. ಆ್ಯಸ್ ಯೂಶ್ವಲ್ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಏನಪ್ಪ ಬ್ಯಾಬಿಲೋನ್ನಲ್ಲಿ ಏನ್ರಿ ಏನಾರು ಅರ್ಥ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಅವ್ರು, ಉದ್ದೇಶಿಸಿದಂಥ ಜೋಯಿಷರು, ವಿದ್ವಾಂಸರು, ಪಂಡಿತರು ಇವನ್ನೆಲ್ಲ ಏನು ಮಾಡ್ತಾರೆ ಕರೆಸ್ತಾರೆ. ಅದೇ ಥರ ಇವ್ರು ಏನು ಮಾಡ್ತಾರೆ, ಜೋಯಿಷರು, ವಿದ್ವಾಂಸರು, ಪಂಡಿತನ ಕರೆದ್ಬಿಟ್ಟು ಇದು ಅರ್ಥ ಹೇಳಪ್ಪ ಅಂತಂತ ಹೇಳ್ತಾರೆ. ಅರ್ಥ ಹೇಳು ಅಂತಂದ್ರೆ ಒಬ್ರಿಗೂ ಏನು ಮಾಡೋಕ್ಕಿಲ್ಲ, ಅರ್ಥನ ಹೇಳೋಕ್ಕೆ ಆಗಿಲ್ಲ. ಯಾಕೆ ಇದು ಭಾಷೆ ಅವ್ರಿಗೇನಾಗಿಲ್ಲ, ಗೊತ್ತಿರಲ್ಲ. ಆವಾಗ ಅವ್ರ ಅಜ್ಜಿ ಇರ್ತಾರೆ ಯಾರೋ ಏನ್ರಿ, ನೆಬುಕದ್ನೆಝರ್ ಅವರ ವೈಫ್ ಅಂದರೆ ಬೆಲ್ಶಸ್ಸರ್ ರಾಜನ ಅಜ್ಜಿ, ಅವ್ರೇನು ಮಾಡ್ತಾರೆ ನೋಡಪ್ಪ ನಿಮ್ಮ ಒಂದು ತಾತ ಕೂಡ, ಆ ತಾತನಿಗೆ ಆ ಕಾಲದಲ್ಲಿ ಅಪ್ಪ ಅಂತ ಕರೀರು, ಅದಕ್ಕೆ ಸತ್ಯವೇದ್ಯರ ಅಪ್ಪ ಅಂತ ಕರೀತಾರ, ಅಪ್ಪ ಕೂಡ ಏನು ಮಾಡಿದ್ರು ಇದೇ ಥರ ದುರಹಂಕಾರದಿಂದ ನಡ್ಕೊಬೇಕಾದ್ರೆ, ದೇವರನ್ನ ಶಿಕ್ಷಿಸೋದಿಸೋದಕ್ಕೆ ತಗ್ಗಿಸ್ಕೊಂಡು ನಡೆಯೋದಕ್ಕೆ ಏನು ಮಾಡ್ತಾರೆ ಇದೇ ಥರ ಒಂದು ದರ್ಶನ ಅಂತ ಕೊಡ್ತಾರೆ. ಅದನ್ನ ಅರ್ಥ ಯಾರಿಗೂ ಹೇಳಕ್ಕೆ ಆಗೋದಿಲ್ಲ. ಅವಾಗ ದಾನಿಯಲ್ಲಿ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಅಂತ ಹೇಳ್ತಾರೆ, ಕರ್ಸ್ರಿ ಅವನ್ನ ಫಸ್ಟ್ ಹೇಳಿದ್ರೆ ಕರ್ಸಿ ಅಂತ ಹೇಳ್ತಾರೆ. ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ದಾನಿಯಲ್ನ ಕರೆಸ್ತಾರೆ. ಅವಾಗ ಏನಾಗ್ತದೆ ಓದ ನೋಡಿ, ದಾನಿಯಲ್ ಐದನೇ ಅಧ್ಯಾಯ 18-23 ಬರ್ತಾರೆ. ಹಾ,
ಅರಸೆ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ಮರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಬೇಕು ಬೇಕಾದವರನ್ನು ಉಳಿಸಿದನು, ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು.
ಆಮೇಲೆ ಓದಿ ಓದಿ. ಹಾ,
ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯಿತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಪರಾತ್ಪರನಾದ ದೇವರ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ಆತನ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋರಿಸುತ್ತಿತ್ತು.
ಕಂಟಿನ್ಯೂ.
ಬೆಲ್ಲಚನ್ನೆ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ
ನೋಡ್ರ
ನಿನ್ನನ್ನು ಹೆಚ್ಚಿಸಿಕೊಂಡು
ಹೆಚ್ಚಿಸಿಕೊಂಡೆ, ಅವನ ಮಗನಾಗಿರ ನೀನು ಇವೆಲ್ಲನೂ ತಿಳಿದು ನೀನು ತಗ್ಗಿಸ್ಕೊಳ್ಲಿಲ್ಲ. ನೋಡಿದ್ರ ಎಷ್ಟು ಕ್ಲೀನಾಗಿ ಹೇಳ್ತಾರ್ರಿ. ಹಾಂ ಹಾಂ, ಏನು ಹೇಳ್ತಾರಲ್ಲಿ ಇದ್ರು ಏನು ಮಾಡೋದು, ಇಷ್ಟ ಬಂದವ್ರನ್ನ ನೇಮಿಸೋದು, ಇಷ್ಟ ಬಂದನ್ನ ಕಿತ್ತಾಕೋದು, ಮನ್ಸಿಗೆ ಬಂದಂತೆ ನಡೆದ್ರು. ಅದರ ಅದೇ ಪರಾತ್ಪರನ ಏನು ಮಾಡಿದ್ರಂತೆ, ಅವ್ರನ್ನ ಶಿಕ್ಷೆ ಕೊಟ್ಟು ಕಾಡು ಕಳಿಸ್ಬಿಟ್ರು. ಅದರ ಕತ್ತೆ ದನ ಕುರಿಗಳ ಥರ ಹುಲ್ಲನ್ನು ಮೈದರು. ಅಲ್ವರ ಏನ್ರಿ ಹುಳ್ಳನ್ನು ಮೇಯ್ದಕ್ಕೆ ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಅಲ್ವರ ಸೊ ಅವ್ರ ಮಗನಾಗಿರೋ ನೀರು ಇವೆಲ್ಲ ಗೊತ್ತಿದ್ದು ಏನು ಮಾಡಲಿಲ್ಲ ನೀನು ತಗ್ಗಿಸ್ಕೊಂಡ್ಲಿಲ್ಲ ಅಂತೇಳಿ. ಅದಕ್ಕೆ ದೇವರು ನಿನ್ನ ಎಚ್ಚರಿಸೋದಕ್ಕೆ ಏನಪ್ಪ ಮಾಡಿದ್ದಾರೆ ಗೋಡೆ ಮೇಲೆ ಈ ಥರ ಬರೆದಿದ್ದಾರೆ ಅಂತ ಹೇಳ್ತಾರೆ. ಓದಿ 23 ಓದಿ ಬಿಡ್ತಾರೆ, 23-24 ಓದಿ ಬಿಡ್ತಾರೆ. ಹಾಂ, ಪರಲೋಕದೊಡೆಯನಿಗೆ
ಪರಾತ್ಪರನಿಗೆ
ವಿರುದ್ಧವಾಗಿ ನಿನ್ನನ್ನು
ಹೆಚ್ಚಿಸಿಕೊಂಡೆ.
ಹೆಚ್ಚಿಸಿಕೊಂಡು ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದಿರಲ್ಲ, ನೀನು ನಿನ್ನ ರಾಜ್ಯದ ಮುಖಂಡರು ಮತ್ತು ಪತ್ನಿ ಪತ್ನಿಯರು ಸಂಗಡ ಅವುಗಳಲ್ಲಿ ದ್ರಾಕ್ಷರಸವನ್ನು ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸೃಷ್ಟಿಸಿದ್ದೆ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ನೋಡ್ರ ಏನ್ ಹೇಳ್ತಾರೆ, ನೀನು ಇವೆಲ್ಲ ಗೊತ್ತಿಟ್ಕೊಂಡು ಗೊತ್ತಿಟ್ಕೊಂಡು ನೀನು ದೇವ್ರನ್ನ ಘನಪಡಿಸ್ತೀರಾ ಏನ್ರಿ, ಚಿನ್ನ ಬೆಳ್ಳಿ ರತ್ನ ಕಲ್ಲು ಸೌದೆ ಈ ದೇವ್ರುಗಳಿಗೆ ನಮ್ಮ ದೇವ್ರನ್ನ ಕಂಪೇರ್ ಮಾಡಿದ್ ನೀನು ಮಾತಾಡ್ಬಿಟ್ಟಿದ್ದೀಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಖಂಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಬುದ್ಧಾರ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ, 28 ಓದಿ ಬುದ್ಧಾರ. ಹಾಂ,
ಈಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತು. ಬರೆದ ಬರಹವು ಇದೆ: ಮೇನೆ ಮೇನೆ ತೆಖಾಲಿ ಉಪ್ಪರ್ನೆಸ್. ಇದರ ಅರ್ಥವು ಹೀಗಿದೆ: ಮೇನೆ ಅಂದರೆ ದೇವರು ನಿನ್ನ ಆಳಿಕೆ ಕಾಲವನ್ನು ಲೆಕ್ಕಿಸಿ ಕೊನೆಗಣಿಸಿದ್ದಾನೆ. ತೆಖೆಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೇರೆಸ್ ಅಂದರೆ ನಿನ್ನ ರಾಜ್ಯವು
ನಿನ್ನ ರಾಜು ಭಿನ್ನವಾಗಿ ಮೇಹೇದ್ಯರಿಗೂ ಪರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು
ನೋಡ್ರ
ಅರಿಕೆ ಮಾಡಿದನು.
ನೋಡ್ರ ಏನ್ ಹೇಳ್ತಾರೆ, ಆವಾಗ ಏನ್ರಿ ಈ ಬರಹ ಗೋಡೆ ಮೇಲೆ ಬರೆಯಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಏನಪ್ಪ ಅದೊಂದು ಮೆನ್ನೆ ಮೆನ್ನೆ ತೆಕೇಲ್ ಉಪಾರ್ಸೀನ್, ಇದು ಇಬ್ರಿಯರ್ ಭಾಷೆದಲ್ಲಿ ಬರ್ದಿದೆ, ಯಾರು ಗೊತ್ತು ಇಬ್ರಿಯರ್ ಭಾಷೆ ಕಲ್ಲಲ್ಲಿ. ದಿದ್ದಾನೆಲ್ಲಿ ಏನ್ ಮಾಡ್ತಾರೆ ನೋಡಿದ ತಕ್ಷಣ, ಓಹೋ ಮೆನೆ ಮೆನೆ ತೆಕೇಲ್ ಉಪಾರ್ಸೀನ್, ಮೆನೆ ಅಂದ್ರೆ ಏನ್ರಿ ನಿನ್ನ ರಾಜ್ಯವು ಎಣಿಸಲ್ಪಟ್ಟಿದೆ, ಏನ್ರಿ ಮುಗಿಸಲ್ಪಟ್ಟಿದೆ, ತೆಕೇಲ್ ಅಂದ್ರೆ ಏನ್ರಿ ನಿನ್ನ ದೇವರು ತರಾಸ್ಕ್ ಹಾಕಿದರೆ ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ ಅಲ್ವರ, ಏನ್ರಿ ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ ಅಂತ ಹೇಳ್ತಾರೆ. ಪೆರೇಸ್ ಅಂತಂದ್ರೆ ನಿನ್ನ ರಾಜ್ಯವನ್ನು ದೇವರು ಮೇಧೋ ಪರಿಷದವ್ರಿಗೆ ಏನು ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಅಂತ ಏನು ಮಾಡ್ತಾರೆ ಜಡ್ಜ್ಮೆಂಟ್ ಏನು ಮಾಡ್ತಾರೆ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ರಾಜ ಏನಪ್ಪ ಫುಲ್ ಸ್ಟನ್ ಆಗ್ಬಿಡ್ತಾನೆ ರೀ, ಏನ್ರಿ ಈ ಮನುಷ್ಯ ಏನು ನೋಡಿದ ಟಕ 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 ಅಂತ ಏನ್ಬಿಟ್ಟು ಅರ್ಥ ಹಂಗೆ ಹೇಳ್ಬಿಟ್ಟಲ್ಲಪ್ಪ ಅಂತ ಏನು ಮಾಡ್ತಾರೆ, ಆ ರಾಜ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಮೋಷನ್ ಕೊಡ್ತಾರೆ ನೋಡಿ. ನೋಡಿ ಹೆಂಗೆ ಪ್ರಮೋಷನ್ ಕೊಡ್ತಾರೆ ಓದೋಣ 29ನೇ ವಾಕ್ಯ. ಹಾಂ
ಆಗ ಬೆಲ್ಚಜರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ ಈತನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದರು.
ನೋಡಿದ್ರ ಮೂರದ ಒಬ್ಬರಾಗಿರ್ಬೇಕು ಅಂತ ಏನ್ಮಾಡ್ದ ಪ್ರಕಟಣೆ ಮಾಡ್ತಾರಂತೆ ಈ ಪ್ರಮೋಷನ್ ಎಷ್ಟೊತ್ತಿತ್ತು, ನೆಕ್ಸ್ಟ್ ವಾಕ್ಯ ಓದಿ ಬಿದ್ದಾರೆ ಹಂಗೆ. ಹಾಂ
ಅದೇ ರಾತ್ರಿಯಲ್ಲಿ ಕಸದಿಯರ ರಾಜನಾದ ಬೆಲ್ಚಚರನು ಕೊಲ್ಲಲ್ಪಟ್ಟನು.
ಕೊಲ್ಲಲ್ಪಟ್ಟನು ಆ ದಿನ ರಾತ್ರಿ, ಎಷ್ಟು ಪ್ರಮೋಷನ್, 1-3 ಅವರ್ಸ್ ಅಷ್ಟೇ ಪ್ರಮೋಷನ್ ನೋಡ್ರ ಹೇಗಿತ್ತು ಅಂತೀನಿ ಆ ದಿನ ರಾತ್ರಿಯಲ್ಲಿ. ಏನ್ರಿ ಇನ್ನ ಜೀರ್ಣ ಆಗಿಲ್ಲ ತಿಂದಿರೋದು ಕುಡ್ದಿರೋದು, ಆಜಲ್ಲಿ ಏನ್ ಮಾಡ್ತಾರೆ ಮೇಧೋ ಪರಿಷತ್ವರು ಸೈರಸ್ ರಾಜ ಬಂದು ಏನ್ ಮಾಡ್ತಾರೆ ಬಾಬುಲನ್ನ ಕೆಡವಾಕ್ಬಿಡ್ತಾರೆ. ಅದರ ದರ್ಯು ರಾಜ ಏನ್ರಿ ಮೇಧೋಪರಿಷತ್ ದರ್ಯು ರಾಜ ಸೈರಸ್ ಅವ್ರ ತಾತ ಅವ್ರೇನು ಮಾಡ್ತಾರೆ ಬಂದು ಏನ್ರಿ ಆಳ್ವಿಕೆ ಮಾಡ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ ಅವರುಗಳೇ, ಸೈರಸ್ ರಾಜ ಈ ಒಂದು ನಗರನ ಆಕ್ರಮ ಮಾಡ್ಕೊಳಕ್ಕೆ ಸಾಧ್ಯನೇ ಇರ್ತಲ್ಲ, ಸೈರಸ್ಸು ಫುಲ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಆದರೆ ಮೇಧೋಪರಿಷತ್ ಕ್ಯಾರೆಕ್ಟರ್ ಹೆಂಗೆ ಗೊತ್ತಾ, ಒಂದ್ಸತಿ ಡಿಸೈಡ್ ಮಾಡಿದ್ರೆ ಏನೇ ಕಾಣಕ್ಕೂ ಬಿಡಲ್ಲ ರೀ. ಅದಕ್ಕೆ ಇದು ಏನೇ ಮಾಡಿದ್ರು ಬಿಡಲೇಬಾರ್ದು ಅಂತ ವರ್ಷಾನ್ ಗಟ್ಟಲೆ ಇದ್ದು ಪ್ಲ್ಯಾನ್ ಮಾಡಿ ಥಿಂಕ್ ಮಾಡಿ ಅವಾಗ ಏನು ಮಾಡ್ತಾನೆ ಕಂಡುಹಿಡಿತಾನೆ ಹೆಂಗೆ ಹೋಗ್ಬೇಕು ಅಂತ. ಹೆಂಗೆ ಹೋದ್ರು ಏಷಾಯ 44:27 ವಾಕ್ಯ ಓದಿ, ಐಸಾಯ 44:27.
ಜಲರಾಶಿಗೆ ಬತ್ತಿ ಹೋಗು, ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಎಂದು ನಾನು ಅಪ್ಪಣೆ ಕೊಡುವನಾಗಿದ್ದೇನೆ.
ನೋಡ್ರ ಎಂದು ನಾನು ಅಪ್ಪಣೆ ಕೊಡಂಗೆ ಬತ್ತೋಗೋ ಅಂದ್ರೆ ಜೀವರಾಶಿಗಳಿಗಲಿ ಸತ್ತೋಗ್ಲಿ ಡ್ರೈ ಆಗ್ಬಿಡ್ಲಿ, ಆ ಡ್ರೈ ಆಗಿರೋ ಲ್ಯಾಂಡಲ್ಲೇ ಬರ್ತಾರೆ ನೋಡಿರ್ತೀನಿ. ಇದು ದೇವರು ಸೈರಸ್ ಬಗ್ಗೆ ಹೇಳುವಂಥ ಪ್ರವಾದನೆ ರೀ. ಅದಕ್ಕೆ ಸೈರಸ್ ಹೊರಗಡೆ ಹೋಗಿದ ಮೇಲೆ ಇಷ್ಟೊಂದು ದೊಡ್ಡ ನಗರ ನಾವು ಆಕ್ರಮ ಮಾಡ್ಕೊಂಬಿಟ್ರ ಒಂದೇ ರಾತ್ರಿಯಲ್ಲಿ ಹೊಡೆದು ಬಿಸಾಕ್ಬಿಟ್ರ ಅಂದ್ಬಿಟ್ಟು ಸೈರಸ್ ರಾಜನಿಗೆ ಶಾಕ್ ಆಗ್ಬಿಡ್ತಾರೆ. ಯಾಕೆ ಗೊತ್ತಾ, ಸೈರಸ್ ರಾಜ ಹೊರಡೆ ಹೋದ್ರೆ ಎಲ್ಲರೂ ಕುಡ್ದು ಬಿದ್ದುಬಿಟ್ಟವ್ರೆ, ಎಲ್ಲ ಅಮಲ್ ಏರ್ಬಿಟ್ಟೈತೆ, ಎಷ್ಟೊತ್ತು ಹೊಡೆಯೋದಂಗ ಕುಡ್ದಿರೋದನ್ನ ಪಟ 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 ಹೊಡೆದಾಕೊಂಬಿಡ್ತಾರೆ ನಿಂತೀನಿ ಎರಡೇ ಸ್ವಲ್ಪ ಅವರ್ಗಳಲ್ಲಿ. ಅಂದ್ರ ಒಳಗಡೆ ಬಂದು ನೋಡಿದ್ರೆ ಈ ಗೋಡೆ ಮೇಲೆ ಇಲ್ಲಿ ಹತ್ತಪ್ಪ ನೋಡ್ತಾರೆ ಮನೆ ಮನೆ ತೆಕ್ಕಲು ಪರ್ಸಿನ್ ಏನಿದು ಯಾರು ಇದು ಏನಿದು ದಯವಿಟ್ಟು ಹೇಳಿ ಅಂತ ಹೇಳ್ಬೇಕ್ರೆ, ಅವಾಗ ಅಲ್ಲಿರೋಂಥ ಜನಗಳು ಹೇಳ್ತಾರೆ ಸರ್ ಇದು ದೇವರು ಬಾಬಿಲೋನ್ ರಾಜ್ಯ ಬಗ್ಗೆ ಕೊಟ್ಟಿನ ಜಜ್ಮೆಂಟು ಅಂತ ಹೇಳ್ತಾರೆ. ಸರಿ ಏನಪ್ಪ ಇದು ಅರ್ಥ ಅಂತ ಹೇಳ್ಬೇಕ್ರೆ ಅವಾಗ ಹೇಳ್ತಾರೆ ಇಲ್ಲ ಸರ್ ಇದು ಮನೆ ಮನೆ ತೆಕ್ಕಲು ಅಂತ ಇದು ಇಬ್ರು ಲ್ಯಾಂಗ್ವೇಜಲ್ಲಿ ಬಂದಿರೋದು ಅಂತ ಯಾರು ಓದಿ ಹೇಳಿದ್ದು ಅಂತ ಹೇಳ್ಬೇಕ್ರೆ, ಅವಾಗ ಏನ್ರಿ ದಾನಿಯಲ್ನ ಕರೆಸ್ತಾರೆ ಸೈರಸ್ ದಾನಿಯಲ್ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತಾರೆ, ಏನಪ್ಪ ಇದು ಹೇಳಪ್ಪ ಅಂತ ಹೇಳ್ಬೇಕಾದ್ರೆ ದಾನಿಯಲ್ ಫುಲ್ ಏನ್ ಮಾಡ್ತಾನೆ ನಡೆದಿರೋದೆಲ್ಲ ಹೇಳ್ತಾನೆ ರೀ. ಅವಾಗ ಹೇಳ್ತಾರೆ ಸೈರಸ್ ನಿನ್ನ ಬಗ್ಗೆ ದೇವರು ನಿನ್ನಲ್ಲಿ ಬರೋಕ್ಕಿಂತ ಮುಂಚೆನೇ ಪ್ರವಾದನೆ ನೋಡಿಬಿಡಿತಾರೆ, ನೀನು ದೇವರ ಕುರುಬನು ಆತನ ಮಂದಿ ಆಗಿರೋಂಥ ಕುರಿಗಳಂತ ಇಸ್ರೇಲ್ ಜನಗಳಿಗೆ ಬಿಡುಗಡೆ ಕೊಡೋಕ್ಕೆ ದೇವರು ಆದುಕೊಂಡಂಥ ಒಂದು ಪಾತ್ರೆ ಆಗಿದೆಯಾ, ನಿನ್ನ ಮುಖಾಂತರ ಇಸ್ರೇಲ್ ಜನಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ಬಾಬಿಲೋನಿಗೆ ಶಿಕ್ಷೆ ಕೊಡಬೇಕು ಅಂತ ದೇವ್ರು ಏನು ಮಾಡಿದ್ರೆ ಇದನ್ನ ವಿಧಿಸಿದ್ರೆ ಅಂತ ಹೇಳಿದ ತಕ್ಷಣ ಸೈರಸ್ ರಾಜನಿಗೆ ಕ್ಲೀನಾಗಿ ಮನವರಿಕೆ ಆಗ್ಬಿಡ್ತಾರೆ. ಯಾಕಂದರೆ ಇಷ್ಟೊಂದು ನೀರೆಲ್ಲ ಬತ್ತೋಗಿ ನೀರನ್ನೆಲ್ಲ ಹೋಗ್ಬೇಕು ಅಂತ ನನಗೆ ಯಾರಪ್ಪ ಬುದ್ಧಿ ಕೊಡೋಕ್ಕೆ ಸಾಧ್ಯ, ಇದು ದೇವರೇ ಕೊಟ್ಟಿರೋಂಥ ವಾಕ್ಯದ ಮುಖಾಂತರ ನೋಡ್ಬೇಕಾರೆ ನೋಡಿ ಏಷ್ಯಾದಲ್ಲಿ ಬರೆದಿದೆ ಅಂತ ಹೇಳ್ಬೇಕ್ರೆ ಸೈರಸ್ ರಾಜನಿಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ನೋಡಿ ಓದೋಣ ಇಲ್ಲಿ ಐಸಾಯ 44:28 ಓದಿ, ಆಮೇಲೆ 24 ಓದಿ, 27 ಓದಿ. ಏಷ್ಯಾ 44ನೇ ಅಧ್ಯಾಯದಲ್ಲಿ ಮೊದಲು 28ನೇ ವಾಕ್ಯ ಓದಿ, ಆಮೇಲೆ 24 ಓದಿ, ಆಮೇಲೆ 27 ಓದಿ.
ಮತ್ತು ಕೊರೋಶನ ವಿಷಯವಾಗಿ ಅಂದದ್ದು, ಅವನು ನನ್ನ ಮುಂದೆ ನನ್ನ ಮಂದೆ ಕಾಯುವವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಆಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ
ನೆರವೇರಿಸತಕ್ಕವನು ಎಂಬುದಾಗಿ ಮಾತನಾಡುವವನಾಗಿದ್ದಾನೆ.
ನನ್ನ ಇಷ್ಟಾರ್ಥವನ್ನು ನೆರವೇರಿಸ ಅಂತವನಾಗಿದ್ದಾನೆ. ಅದರ 24 ಓದ್ರ ಬ್ರದರ್.
ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವ ನಿನ್ನ ವಿಮೋಚಕನಾದ ಯಹೋವನು ಈಗನ್ನುತ್ತಾನೆ,
ನೋಡ್ರ.
ನಾನೇ ಸರ್ವ ಕಾರ್ಯಕರ್ತನಾದ ಯಹೋವನು, ನಾನೊಬ್ಬನೇ ಗಗನಮಂಡಲವನ್ನು ಹರವಿ ಭೂಮಂಡಲವನ್ನು ವಿಸ್ತರಿಸುವವನಾಗಿದ್ದೇನೆ.
ತಾಯಿ ಗರ್ಭದಿಂದ ಹುಟ್ಟಕ್ಕಿಂತ ಮುಂಚೆನೆ ನಿನ್ನ ಹೆಸರು ಬೈಬಲ್ ಬರೆದಿದೆ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ 27 ಬುದರ್.
ಜಲರಾಶಿಗೆ ಬತ್ತಿ ಹೋಗು, ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಎಂದು ನಾನು ಅಪ್ಪಣೆ ಕೊಡುವವನಾಗಿದ್ದೇನೆ.
ನೋಡ್ರ, ದೇವ್ರು ಕೊಟ್ಟಿರೋದೇ ಕಮಾಂಡ್ಮೆಂಟ್. ಇಲ್ಲ ಏನ್ರಿ, ಒಂದು ಡ್ಯಾಮ್ ನದಿನ ಡೈವರ್ಟ್ ಮಾಡಕತ್ತಾರೆ. ಇಲ್ಲಿ ಡೈವರ್ಟ್ ಮಾಡಿದ್ದೀನಿ, ಕಾವೇರಿ ನದಿನ ಡೈವರ್ಟ್ ಮಾಡ್ಬಿಟ್ಟು, KRS ನ ಇದು ಮಾಡ್ಬಿಟ್ಟು ಡ್ರೈ ಮಾಡ್ಬಿಡಿ, ಪಾಸಿಬಲ್ ಆ ಏನ್ರಿ ಈ ನದಿ ಎಷ್ಟು ಗಾತ್ರ, ಅಬ್ಬಾ ಅಬ್ಬಾಬು, ಇಷ್ಟು ಕಿಲೋಮೀಟರ್ ಗಟ್ಟಲು ಏನಾಗಿಬೇಕು? ಮೈಂಡ್ ಕೊಟ್ಟಿರೋದು ಯಾರ ಕಾಡ? ಅದಕ್ಕೆ ಯಹೋವನ ಕುರುಬನು ನೀನು ಅಂತ ಹೇಳ್ತಾರೆ, ಯಹೋವನ ಅಭಿಷಿಕ್ತನು ನೀನು ಅಂತ ಹೇಳ್ತಾರೆ. ಏಷಾಯದಲ್ಲಿ 45 ಅಧ್ಯಾಯ 1-2 ಬರ್ತಾರೆ. ಹಾ,
ಯಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತಿಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳ ತೆರೆದು ಮುಚ್ಚಲಿಸನು, ತಾನು ಅಭಿಷೇಕಿಸಿದ ಆ ಪುರುಷನಿಗೆ ಹೀಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು.
ನೋಡಿದ್ರೆ ಏನು ಮಾಡ್ತೀನಿ, ನಾನೇನು ಮಾಡ್ತೀನಿ, ಇನ್ನು ಮುಂದೆ ಹೋಗಿ ತಾಮ್ರದ ಗೇಟ್ಗಳನ್ನ ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ ನೋಡೋರ. ಅದಕ್ಕೆ ಇವೆಲ್ಲವನ್ನು ಮಾಡಿದ ದೇವ್ರಿ. ಅದಕ್ಕೆ ಇದು ಹೇಳಿದ ತಕ್ಷಣ ಸೈರಸ್ ಗೊತ್ತಾಗ್ಬಿಡ್ತು, ಹೌದಪ್ಪ ನನ್ನ ಸಾಮರ್ಥ್ಯ ನಾನು ಮಾಡೇ ಇಲ್ಲ, ನಾನು ಚೆನ್ನಾಗಿ ಗೊತ್ತಾಗ್ತದೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಸರೆಂಡರ್ ಆಗ್ಬಿಡ್ತಾನೆ ರೀ. ಅದಕ್ಕೆ ಹೆಂಗೆ ಗೊತ್ತಾ ಮಾಡ್ತಾನೆ, ಕುರೇಶ್ ರಾಜನ್ ಹೇಳ್ತಾನೆ, ಫಸ್ಟ್ ಯಹೂದಿ ಯಾರಿದ್ದೀರಾ, ಫಸ್ಟ್ ಬ್ಯಾಬಿಲೋನ್ ಬಿಟ್ಟು ನೀವು ದಯವಿಟ್ಟು ನೀವು ಊರಿಗೆ ಹೋಗ್ಬೇಕು, ದಯವಿಟ್ಟು ಹೋಗ್ಬಿಟ್ಟು ಫಸ್ಟು ಇಂಥ ದೇವ್ರ ಆಲಯನ ಕಟ್ಟಬೇಕು, ಈ ದೇವ್ರು ಬಿಟ್ಟರೆ ಬೇರೆ ದೇವ್ರೇ ಇಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಪ್ರಕಟಣೆ ಮಾಡ್ತಾನೆ ರೀ. ಆದ್ರೆ ಎಷ್ಟೋ ವಾಕ್ಯಗಳಿದೆ, ಇಜ್ಜಂಗ್ಳು ಹೋಗ್ಬಿಡ್ತಾರೆ ಬಾಬಿಲೋನ್ ಹೊರಗಡೆ ಬಂದ್ಬಿಟ್ಟು ತಮ್ಮ ನಗರಕ್ಕೆ ಹೋಗ್ಬಿಟ್ಟು ದೇವರ ಆಲಯ ಏನು ಮಾಡ್ತಾನೆ ಕಟ್ತಾರೆ. ಸರಿ, ಇವಾಗ ಇಲ್ಲಿ ನಡೆದಿರೋ ಘಟನೆ ಸೀದಲ್ ನಮಗೆ ಏನು ಪಾಠ ಇದೆ ಅಂತ ನೋಡ್ಬೇಕಾದ್ರೆ, ಬಾಬಿಲೋನ್ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಎಲ್ಲಪ್ಪ ಬರ್ತಾರೆ ಅಂದರೆ ಆದಿಕಾಂಡ 10 ಅಧ್ಯಾಯದಲ್ಲಿ ಬರ್ತಾರೆ. ಬಾಬೇಲ್ ಗೋಪುರ, ಚೆನ್ನಾಗಿ ಅರ್ಥ ಇದೆಯಾ? ಎಲ್ಲರಿಗೂ ಏನಿತ್ತು ಒಂದೇ ಭಾಷೆ
ಒಂದೇ
ಇತ್ತು.
ಭಾಷೆ ಇದ್ದ
ಅವಾಗ ಏನು ಮಾಡ್ತಾರೆ ಎಲ್ಲರೂ, ಆಕಾಶಕ್ಕೆ ಹೋಗೋದಕ್ಕೆ ಒಂದು ಗೋಪುರ ಕಟ್ತಾ ಇದ್ರು. ಅದರ ಏನ್ರಿ, ಒಂದು ಗೋಪುರ ಕಟ್ಬಿಟ್ಟು ಎಲ್ಕೋಬಿಡೋಣ, ಸೀದಾ ಆಕಾಶಕ್ಕೆ ಹೋಗ್ಬಿಡೋಣ, ನೆಕ್ಸ್ಟ್ ಟೈಮ್ ಜಡಪಳೆ ಬಂದ ಏನಾಗ್ಬಿಡ್ತಾವ ಯಾರು, ನಾವು ಯಾರು
ಸೈಬಾರ್ದಂತೆ
ಸಾಯ್ಬಾರ್ದು, ಎಸ್ಕೇಪ್ ಆಗ್ಬಿಡ್ಬೇಕು, ಜೀವ ಉಳಿಸ್ಕೊಬೇಕು. ಬಾಬಿಲೋನು ಹಳೆ ಒಡಂಬಡಿಕೆಲ್ಲ ಐತೆ, ದಾನಿಯೇಲ್ ಪುಸ್ತಕದಲ್ಲಿದೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಬಾಬಿಲೋನ್ ಬಗ್ಗೆ ಹೇಳ್ತಾರೆ ನೋಡ್ರಿ. ಎಲ್ಲಿ ಹೇಳ್ತಾರೆ ಓದೋಣ, ಪ್ರಕಟಣೆ 17 ಅಧ್ಯಾಯ 1-5 ಓದಿ. ಪ್ರಕಟಣೆ 17.
ಏಳು ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು.
ನೋಡ್ರ ಏನ್ರಿ, ಬಾ ನಾನೇನು ಮಾಡ್ತೀನಿ, ನಿಮಗೆ ನೋಡಿಸ್ತೀನಿ, ಮಹಾ ಜಾರಸ್ತ್ರೀ, ಮಹಾ ನೀರ್ಮೆ ಕೂತಂತ ಜಾರಸ್ತ್ರೀ ಬಗ್ಗೆ ಆರುವಂಥ ದಂಡನೆ ಏನು ಮಾಡ್ತೀನಿ ನಿಮಗೆ ನೋಡಿಸ್ತೀನಿ ಅಂತ ಹೇಳ್ತಾರೆ. ಆ ಸ್ತ್ರೀಗೆ ಏನಂತ ಹೆಸರು, 5ನೇ ವಾಕ್ಯ ಬದರ್. ಹಾಂ,
ಅವಳ ಹಣೆಯ ಮೇಲೆ ಬಾಬಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗುಡಾರ್ಥವುಳ್ಳ ಹೆಸರು ಬರೆದಿತ್ತು.
ನೋಡ್ರ, ಅವ್ರ ಹಣೆ ಮೇಲೆ ಒಂದು ಹೆಸರು ಬರ್ತಂತೆ, ಬಾಬೇಲ್ ಅಂತ ಮಹಾನಗರಿ, ಎಲ್ಲ ಜನಸ್ತ್ರೀಗಳಿಗೆ ತಾಯಿ ಅಂತ ಒಂದು ಹೆಸರು ಹಣೆ ಮೇಲೆ ಬರ್ತಿತ್ತಂತೆ. ಏನಪ್ಪ ಇದು, ಇದು ಯಾರು ಬಾಬಿಲೋನು? ಹಳೆ ಒಡಂಬಡಿಕೆಲಿ ಆದಿಕಾಂಡ 15 ಇತ್ತು, ನಾಶ ಆಗೋಯ್ತು. ದಾನಿಯೇಲ್ ಪುಸ್ತಕ ಅಂತ ಬಾಬಿಲೋನ್ ಇತ್ತು, ನಾಶ ಆಗೋಯ್ತು. ಇದು ಪ್ರಕಟಣೆ ಪುಸ್ತಕದಲ್ಲಿ ಹೆಂಗ್ ಬಂತು ಬಾಬಿಲೋನು? ಅದರ ಇದ್ಯಾ ಬಾಬಿಲೋನ್ ಬಗ್ಗೆ ಹೇಳ್ತಾ ಇದೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರದಗಳೇ. ಆದಿಕಾಂಡದಲ್ಲಿ ಬರೋಂಥ ಬಾಬಿಲೋನಲ್ಲಿ ಏನಪ್ಪ ಇತ್ತು ಅಂದರೆ ಬರೀ ಕನ್ಫ್ಯೂಷನ್ ರೀ. ಅದರ ಏನ್ರಿ ದೇವ್ರು ಏನಂತಂದ್ರು, ನೋಡಪ್ಪ ನಾನು ಇನ್ಮೇಲಿಂದ ಇಡೀ ಜಗತ್ತನ್ನ ಜಡಪ್ರದ ನಾಶ ಮಾಡಲ್ಲ ಅಂತಂದ್ರು. ಈ ವಾಗ್ದಾನನ ಮರೆತುಬಿಟ್ಟು ಏನು ಮಾಡ್ಬಿಟ್ರೆ, ಎಲ್ಲರೂ ಗೋಪುರ ಕಟ್ಟಕ್ಕೆ ಶುರು ಮಾಡಿ, ಎಲ್ಲಿಗೆ ಹೋಗೋಣ, ಆಕಾಶಕ್ಕೆ ಹೋಗ್ಬಿಡೋಣ, ದೇವ್ರು ಇದ್ದಾರೆ ಅಲ್ಲಿಗೆ ಹೋಗ್ಬಿಡ ನಡೀರಿ ಅಂತಂದ್ಬಿಟ್ಟು. ಅಂದ್ರ ಇದೇ ರೀತಿ ಇವತ್ತು ಎಲ್ಲರೂ ದೇವ್ರಿಂದ ಸ್ಥಳಕ್ಕೆ ಹೋಗೋಣ, ಪರಲೋಕಕ್ಕೆ ಹೋಗ್ಬಿಡೋಣ, ಪರಲೋಕಕ್ಕೆ ಹೋಗ್ಬಿಡೋಣ ಅಂತ ಒಂದು ಏನು ಮಾಡ್ತಾರೆ, ಎಲ್ಲರೂ ಒಂದು ಗೋಪುರನ ಕಟ್ತಾ ಇದ್ದಾರೆ. ಅದರ ಎಲ್ಲಿಗೋಗೋದಕ್ಕೆ, ಪರಲೋಕಕ್ಕೆ ಹೋಗೋಕ್ಕೆ ರಕ್ಷಣೆ ಹೊಂದೋದಕ್ಕೆ ಪರಲೋಕಕ್ಕೆ ಹೋಗಿ ಒಂದು ಗೋಪುರ ಕಟ್ತಾವ್ರೆ, ಅದರ ಯಾವುದು ಬ್ಯಾಬಿಲಾನ ಈ ಥರ ಎಲ್ಲಿ ನಾವು ಕೇಳ್ತೀರಿ? ಪರಲೋಕಕ್ಕೆ ಹೋಗ್ಬಿಡೋಣ, ಪರಲೋಕಕ್ಕೆ ಹೋಗ್ಬಿಡೋಣ, ನಾವು ರಕ್ಷಣೆ ಹೊಂದ್ಬಿಡೋಣ ಅಂತಂದ್ಬಿಟ್ಟು ಈ ಬೋಧನೆಗಳನ್ನ ನಾವು ಎಲ್ಲಿ ಅಧಿಕವಾಗಿ ಕೇಳೋದ? ಅಯ್ಯೋ, ಈ ಬೋಧನೆ ನೀವೆಲ್ಲೂ ಕೇಳೇಲ್ವಾ? ಎಲ್ಲಿ ಕೇಳ್ತೀರ ಈ ಬೋಧನೆಗಳನ್ನ ಹೇಳ್ರಿ?
ಸಭೆಗಳಲ್ಲಿ ಹೇಳ್ತಾರೆ
ಹಾಂ ಹೇಳ್ರಿ, ಮತ್ತೆ ಭಯ ಪಡ್ತೀರಾ? ಸಭೆಯಲ್ಲಿ ತಾನೇ ಕೇಳ್ತೀರ ಪರಲೋಕಕ್ಕೆ ಹೋಗ್ಬಿಡೋಣ, ಪರಲೋಕಕ್ಕೆ ಹೋಗ್ಬಿಡೋಣ ಅಂತ ಮಾಡಿದ್ರ ಯೇಸು ಕ್ರಿಸ್ತ ನಂಬದ್ರೆ ಸಾಕು, ನೀವೆಲ್ಲರೂ ಬಿಡ್ತೀರ ಸೀದಾ ಪರಲೋಕ ಹೋಗ್ತೀರ, ಶಿಲ್ವಿವೇನಂತ ಕಳ್ಳಂತರ ನೀವೇನಪ್ಪ ಹಂಗೆ ಪರಲೋಕಕ್ಕೆ ಹೋಗ್ಬಿಡ್ಬೋದು ಅದರ ಕ್ರಿಸ್ತನಿಂದಾಗಿರ್ಬೋದು, ಪರದೇಶದಲ್ಲಿರ್ಬೋದು, ಪರಲೋಕದಲ್ಲಿರ್ಬೋದು ಅಂತಂದ್ಬಿಟ್ಟು ದೇವರು ಪರಲೋಕದಿಂದ ನೋಡ್ತಾರೆ. ಅಟ್ಟರ್ ಕನ್ಫ್ಯೂಷನ್. ಯಾಕಪ್ಪ ಕನ್ಫ್ಯೂಷನ್ ಅಂತಂದ್ರೆ, ದೇವರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸ್ವರಗಳು ಎಲ್ಲೋ ಯೇಸು ಕ್ರಿಸ್ತನ ನಂಬಿದ್ರೆ ಪರಲೋಕ ಅಂತ ಹೇಳಲಾರೆ. ಯೇಸು ಕ್ರಿಸ್ತನ ನಂಬಿದ್ರೆ ನಿಮ್ಮ ಪಾಪಗಳನ್ನ ಪರಿಹಾರ ಆಗ್ತದೆ. ಇನ್ನೊಂದು ಸ್ಟೆಪ್ ಐತೆ, ನಮ್ಮ ರಕ್ಷಣೆ ನಾವೇ ಮಾಡೋಕೆ ಸಾಧಿಸ್ಕೊಬೇಕು. ಯಾರು ಶಿಷ್ಯನಾಗೋದಿಕ್ಕೆ ಆಸೆ ಪಟ್ಟರೆ ತನ್ನ ತಾನೇ ನೀರು ಹಾಕಿ ಶಿಲ್ಬೆ ಎತ್ಕೊಂಡು ಹಿಂದೆ ಬನ್ನಿ, ಹೊರತು ನನ್ನ ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸ್ಟೆಪ್ಪು ಶಿಷ್ಯನಾಗಬೇಕು, ಕನ್ಫರ್ಮೇಶನ್ ತೊಗೊಬೇಕು ಶಿಷ್ಯನಾಗಿದ್ದೀನಿ ಅಂತ. ಮೂರನೇದು ನೆಕ್ಸ್ಟ್ ಏನಪ್ಪ, ಮರಣದವರೆಗೂ ನಂಬಿಕಸ್ಥರಾಗಿದ್ದವನಿಗೆನೆ ಏನ್ರಿ ಜಯಮಾಲೆ. ಇವೆಲ್ಲ ಏನೂ ಗೊತ್ತಿಲ್ದಿರ ಈ ಕಾಲದಲ್ಲಿ, ಬೈಬಲ್ಲೇ ಗೊತ್ತಿಲ್ಲದಂತ ಕ್ರೈಸ್ತವ್ರನ್ನ ಸತ್ತೋಗಿದ ತಕ್ಷಣ ಯೇಸು ಕುಸು ಪರ್ಲೋಕ್ ಕೊಂಡ್ಬಿಟ್ಟು ಪಕ್ಕದಲ್ಲಿ ಬರೀ ಕುಂಡಿಸ್ಕೊಂತಾರ? ಯೋಚನೆ ಮಾಡ್ರಿ, ಎಂಥ ಕನ್ಫ್ಯೂಸ್ ಡಾಕ್ಟರ್ ನೀವು ಇವತ್ತಿರೋ ಲೋಕದ ಸಭೆಗಳಲ್ಲಿ. ಹಿಂಗಂದ್ರೆ ಹಂಗೆ, ಹಂಗಂದ್ರೆ ಹಿಂಗೆ, ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಬೈಬಲಲ್ಲಿ ಇದ್ದಾರೆ. ಯಾರೋ ಸತ್ತೋದ್ರೆ ಅವ್ರು ಶವ ಸಂಸ್ಕಾರ ಮಾಡ್ಬೇಕಂತ ಹೇಳ್ತಾರೆ. ಅಯ್ಯೋರು ಇವತ್ತು ಈ ದಿನ ನಮ್ಮ ಪ್ರೀತಿಯ ಸಹೋದರನ ಆತ್ಮ ದೇವರ ಬಳಿಗೆ ಹೋಗಿ ಸೇರ್ಬಿಟ್ಟಿದೆ, ಅವರ ಆತ್ಮಕ್ಕೆಲ್ಲ ಶಾಂತಿ ಸಿಕ್ಕತ್ತರ. ನಾವೇನು ಮಾಡೋಣ ಇಲ್ಲಿ? ಪ್ರಾರ್ಥನೆ ಮಾಡೋಣ, ಎಲ್ಲ ತಲೆ ಬಾಗಿ ಪ್ರಾರ್ಥನೆ ಮಾಡೋಣ ಅಂತ ಏನು ಮಾಡೋದು? ಅಯ್ಯೋರು ಶುರು ಹಚ್ಕೊಂಡು ಎಲ್ಲ ಇದೆ ಬೈಬಲ್ನಲ್ಲಿ ಆತ್ಮ ಸತ್ತಿದ ತಕ್ಷಣ ಸ್ವರ್ಗಕ್ಕೋ ನರಕಕ್ಕೋ ಹೋಯ್ತಾರೆ ಅಂತ ಎಲ್ಲಪ್ಪ ಐತೆ ಬೈಬಲ್ ಎಲ್ಲಿಲ್ಲ ರೀ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ, ಪಾಪ ಮಾಡುವಂಥ ಆತ್ಮ ಸತ್ತೇ ಸಾಯ್ತಾರೆ ಅಂತ. ಅದರ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡ್ತಾರೆ, ರಾತ್ರಿ ಮಾಡ್ರ ಅಂದರೆ ಬೆಳಿಗ್ಗೆ ಹೊತ್ತು ಮಾಡೋದು. ಯಾಕಪ್ಪ ಅಂದರೆ ಯೇಸು ಕ್ರಿಸ್ತರೆ ಯಾರು ಬರಲ್ಲ ಸರ್ ರಾತ್ರಿ ಹೊತ್ತು, ಎಲ್ಲ ಮನೆಯಲ್ಲಿ ಪಾಪ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು, ಟಿ ವಿ ನೋಡಬೇಕು, ಸಿನಿಮಾ ನೋಡಬೇಕು, ಅದ್ರಲ್ಲಿ ಬರ್ತಾರೆ ಪಾಪ. ಅಯ್ಯೋ ಹಂಗೆ ಮಾಡಿಬಿಟ್ರೆ ನಮ್ಮ ಸಭೆ ಮುಚ್ಚಿಬಿಡ್ತೀರಿ, ಬೇಡ 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 ಅಂತಂದ್ಬಿಟ್ಟು ಏನು ಮಾಡೋದು? ಯೇಸು ಕ್ರಿಸ್ತನಿಗೆ ಇವ್ರು ಉಪದೇಶ ಮಾಡೋದು ಅಲ್ದರ ಅಲ್ಲಪ್ಪ ನನ್ನ ಮರಣಕ್ಕೆ ನೆನಪಿಗಾಗಿ ಮಾಡ್ಕೊಂತ. ಹೌದು ಸರ್, ಇನ್ನೊಂದು ಅಯ್ಯೋ ನಿಮ್ಮ ಮರಣ ದಿನ ನೆನೆಸ್ಕೊಂತೀರಪ್ಪ ನಾವು. ಅಯ್ಯೋ ಅದಕ್ಕೇನು, ಅದಕ್ಕೆ ನಾವು ದಿನ ಮಾಡೋದು ಅಲ್ಲ ಕಣಪ್ಪ, ವರ್ಷಕ್ಕೊಂದ್ಸರಿ ನೆನ್ಸ್ಕೊಳಪ್ಪ ಅಂದ್ರೆ ನೀವು ಸುಮ್ಮನೆ ರೀ, ನಿಮ್ಗೆ ಗೊತ್ತಿಲ್ಲ. ವರ್ಷಕ್ಕೊಂದ್ಸರಿ ನೆನ್ಸ್ಕೊಂಡ್ರೆ ನಿಮ್ಮನ್ನ ನಾವು ಚೆನ್ನಾಗಿರ್ತೀರಾ? ಅಯ್ಯೋ ನಾವು ದಿನ ನೆನ್ಸ್ಕೊಬೇಕು ಅಂತ ಏನು ಮಾಡೋದು? ಯೇಸು ಕ್ರಿಸ್ತನ್ಗೆನೇ ಇವರು ಅದೇ ಸೂರ್ಯನಿಗೆ ಟಾರ್ಚ್ ಅಂತಂತಾರಲ್ಲ ಆ ಥರ. ಇದು ದೇವ ದೃಷ್ಟಿಯಲ್ಲಿ ಹೆಂಗಪ್ಪ ಇದೆ ಅಂದರೆ ಅಟ್ಟರ್ ಕನ್ಫ್ಯೂಷನ್. ಇದು ಮಹಾಬಾಬಿಲೋನ್ ಅಂತ ಏನಾಗಿದೆ ಅಲ್ಲಿ, ಅಲ್ಲಿಗಿದೆ ಅದರ ತಾರು ಮಾರು. ಅದಕ್ಕೆ ದೇವರು ಭಾಷೆನೇ ತಾರು ಮಾಡ್ಬಿಟ್ರು. ಇವ್ರು ಹೇಳೋದು ಅವ್ರಿಗೆ ಅರ್ಥ ಬಿಡೋದು, ಅವ್ರು ಹೇಳೋದು ಇವ್ರಿಗೆ ಅರ್ಥ ಬಿಡೋದು. ಅದಕ್ಕೆ ನಮ್ಮ ಕ್ರಿಶ್ಚಿಯಾನಿಟಿ ನೋಡಿ, ಹೆಚ್ಚು ಕಮ್ಮಿ 750 ಡಿನಾಮಿನೇಷನ್ಗಳೇನಾಗಿದೆ ಇದರಿ. ಒಬ್ರು ಹೇಳೋದು ಇನ್ನೊಬ್ರು ಏನು ಮಾಡಲ್ಲ, ಅಕ್ಸೆಪ್ಟೇ ಮಾಡಲ್ಲ. ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್ ಬೈಬಲ್ನ ನೆಟ್ಟಿಗೆ ಯಾಕೆ ಕ್ರಿಶ್ಚಿಯನ್ಸ್ ಏನು ಮಾಡೋದಿಲ್ಲ, ಅಲ್ಲಿ ಓಡೋದಿಲ್ಲ ಅದರ, ಇಲ್ಲಿ ಓದೋದಿಲ್ಲ, ಅಲ್ಲಿ ಓದಲ್ಲ, ಅಲ್ಲಿ ಓದೋದು, ಇಲ್ಲಿ ಓದಲ್ಲ, ಸರಿಯಾಗಿ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಲ್ಲ, ಅದರ ವಾಕ್ಯಗಳಿರೋದನ್ನ ಏನು ಮಾಡಲ್ಲ, ಗಮನಿಸಿ ಓದೋದಿಲ್ಲ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಇವತ್ತು ಈ ಬಾಬಿಲೋನ್ ಹೆಂಗಪ್ಪ ಇದೆ ಅಂತಂದ್ರೆ, ತುಂಬ ಬಂದೋಬಸ್ತ್ ಆಗಿದೆ, ದೊಡ್ಡ ಕೋಟೆ ತರ ಇದ್ರಿ ಎಲ್ಲ ಚರ್ಚ್ಗಳು. ಹೆಂಗಿದೆ? ತುಂಬ ತುಂಬ ವೆರಿ ಅದರ ಸೆಕ್ಯೂರ್ಡ್ ಚರ್ಚ್ ಅದರ. ಏನ್ರಿ ಯಾರು ಸಭೆಗಳಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ಅದರ, ಸಭೆಗಳನ್ನ ಕೆಡ್ಬೇಕಾದಕ್ಕೇನಿಲ್ಲ, ಯಾರು ಕೇಳು ಸಾಧ್ಯನೇ ಇಲ್ಲ. ಆದರೆ ಒಳಗಡೆ ಸಭೆ ಬಂದೋಬಸ್ತ್ ಆಗಿದ್ರೆ ಹೊರಗಡೆ ಏನು ಮಾಡ್ತಾವ್ರೆ ದೇವರು ಒಂದು ಕೆಲಸನ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಸೈರಸ್ ರಾಜನ ಮುಖಾಂತರ ಏನು ಮಾಡ್ತಾವ್ರೆ, ದೊಡ್ಡ ಹಳ್ಳನ ಏನು ಮಾಡ್ತಾವ್ರೆ ತೋಡ್ತಾವ್ರೆ. ಏನಕ್ಕೆ? ರಾಜನಿಗೆ ಗೊತ್ತಾಗಿಲ್ಲ, ಬೆಲ್ಶಿಸು ರಾಜ ನೋಡ್ತಾನೆ ಏನಪ್ಪ ಏನು ಮಾಡ್ತಾವ ಅಂದರೆ, ಏನೋ ಬೆದ್ರ ಕಣಪ್ಪ ಹಳ್ಳ ತೋಡ್ತಾರೆ. ಬುದ್ಧಿದ್ಯಾ? ಯುದ್ಧಕ್ಕೆ ತಾನೇ ಬಂದು ಯುದ್ಧ ಮಾಡಿಬಿಟ್ಟು ಹಳ್ಳ ತೋಡ್ತಾರಲ್ಲ, ಗಾರೆ ಕೆಲಸ ಮಾಡ್ತಾರಲ್ಲ ನಮ್ಮ ಈ ಥರ. ಹೊರಗಡೆ ದೇವ್ರು ಏನು ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಒಂದು ಗುಂಡಿನ ಏನು ಮಾಡ್ತಾವ್ರೆ ತೋಡಿಸ್ತಾವ್ರೆ ಅಲ್ವರ. ಅದಕ್ಕೆ ನೋಡ್ರಿ ಹೆಂಗೆ ಈ ಬಾಬಿಲೋನ್ ಸಮುದ್ರ ಮೇಲೆ ಇತ್ತು ನೋಡಿತೀನಿ, ಅದರಿಂದ ಇದನ್ನ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಇವತ್ತು ಕೂಡ ಈ ಬಾಬಿಲೋನು ಈ ಸುಳ್ಳು ಸಭೆ ಯಾವ್ದ ಮೇಲೆ ಕೂತಿರೋದು? ಹಾಂ, ಜಲರಾಶಿಗಳ ಮೇಲೆ ಓದಿ, ಜಲರಾಶಿಗಳನ್ನು ಏನು ಓದೋಣ, ರೆವಲೇಷನ್ 17:14, 17:15, ರೆವಲೇಷನ್ 17:15 ಓದಿ.
ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ.
ನೋಡ್ರ ಹಾ ಏನ್ರಿ, ಆ ಜಲವನ್ನು ನೋಡಿದ್ದಿಲ್ಲ ಏನ್ರಿ, ಆ ಮಹಾವೈಶಿ ವಾಸ ಮಾಡೋಂಥ ಜಲಗಳು ನೋಡಿದ್ದಿಲ್ಲ, ಅದ್ರ ಏನು ಅರ್ಥ ನೋಡಿ, ಅಲ್ಲೇ ಕೊಟ್ಟ ಅರ್ಥ ಜನ ಅಲ್ಲರ ಭಾಷೆ ರಾಜ್ಯವನ್ನು ಸೂಚಿಸ್ತಾರೆ ಜನಗಳು. ಇವತ್ತು ಈ ಸಭೆಗಳಿಗೆಲ್ಲ ಸಪೋರ್ಟ್ ಕೊಡೋದು ಯಾರಪ್ಪ ಅಂದ್ರೆ ಜನಗಳ್ರೆ, ಜನಗಳ ಸಪೋರ್ಟಿಂದಾನೆ ಈ ಸುಳ್ಳು ಸಭೆ ಏನಾಗಿರುತ್ತೆ ಇವತ್ತು ಇವತ್ತು ನಿಂತಿರೋದು. ಅಲ್ಲಿ ಹೆಂಗೆ ಜಜ್ಮೆಂಟ್ ಕೊಟ್ರು ಅಲ್ವರ, ಅದೇ ಥರ ನೋಡ್ತೀನಿ ಅಲ್ವರ, ಮಹಾಮೃಗದ ಮೇಲೆ ಕೂತೈತೆ ಆ ಮಹಾಜೀವರಾಶಿಗಳ ಮೇಲೆ ಬದುಕಿದಂಥ ಒಂದು ಜಾರಸ್ತ್ರೀ. ಬಾಬಿಲೋನ್ ದ ಗ್ರೇಟ್ ಇಸ್ ಸಿಟಿಂಗ್ ಅಪಾನ್ ದ ಪೀಪಲ್, ವರ್ಲ್ಡ್ಲಿ ಪೀಪಲ್ ಏನು ಮಾಡ್ತಾರೆ ಇವರಿಗೆ ಫುಲ್ ಸಪೋರ್ಟ್ ಏನು ಮಾಡ್ತಾರೆ ಅದರಲ್ಲಿ ಅಲ್ಲಿ ಕೊಡ್ತಾರೆ ಅದು ಅಲ್ವರ ನೋಡಿ. ಅದಕ್ಕೆ ಅಲ್ಲಿ ಬಾಬಿಲೋನ್ ಏನು ಮಾಡ್ದ, ಹಾಂ ಕೈನಲ್ಲಿ ಚಿನ್ನದ ಪಾತ್ರೆ ಇಟ್ಕೊಂಡು ಕುಡ್ದ, ಕುಡಿಯಾರು ಕುಡ್ದ ಏನು ಕುಡಿದ್ಬಿಟ್ಟ ಅದರಲ್ಲಿ ಏನ್ರಿ, ಒಂದು ದ್ರಾಕ್ಷರಸ, ಅಮ್ಮಲೇರುವಂಥ ದ್ರಾಕ್ಷರಸನ ದೇವರ ಪರಿಶುದ್ಧ ಪಾತ್ರೆಯಲ್ಲಿ ಹಾಕ್ಬಾರ್ದಾಗಿತ್ತು ರೀ, ಇದು ದೇವ್ರಿಗೆ ಇಷ್ಟ ಆಗಿಲ್ಲ ರೀ. ಅದ್ರ ಅದೇ ಥರ ನೋಡಿದ್ದೀನಿ ಬಾಬಿಲೋನ್ ಬಗ್ಗೆ ಹೇಳ್ತಾರೆ ಓದೋ ಇಲ್ಲಿ ರೆವಲೇಷನ್ 17 ಚಾಪ್ಟರ್ 1 ರಿಂದ ಓದ್ಕೊಂಬನಿ ನಿಧಾನಕ್ಕೆ ಓದೋಣ, 1 ರಿಂದ 4. ಹ್ಞೂ
ಏಳು ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿಯ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ.
ನೋಡ್ರ ಆ
ಅವಳೊಂದು
ಮಹಾಸ್ತ್ರೀ ಇದ್ರಲ್ಲ, ಮಹಾ ಸಮುದ್ರಗಳ ಮೇಲೆ ನೀರುಗಳ ಮೇಲೆ ವಾಸಿಸುವಂತ ಆ ಜಾರಸ್ತ್ರೀಗೆ ಬರುವಂತ ದಂಡನೆ ಏನ್ ಮಾಡ್ತೀನಿ ನಿಂಗೆ, ನೋಡಿಸ್ತೀನಿ ಬಾ ಅಂತ ಹೇಳ್ತಾರೆ. ಅಲ್ರ ಅಂದ್ರೆ ಏನ್ರಿ, ಎಲ್ಲ ಈ ಜನಗಳ ಸಪೋರ್ಟ್ ಇಂದ ಅದರ ಲೋಕದ ಸಭೆಗಳು ನಿಂತೈತೆ ಗೊತ್ತಾ, ಇದಕ್ಕೆ ಬರುವಂತ ಮಹಾ ಜಜ್ಮೆಂಟ್ ನೋಡಿಸ್ತೀನಿ ಬಾ ಅಂತ ಹೇಳ್ತಾರೆ. ಏನದು, ಹಾ
ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು
ಹಾ
ಮತ್ತು ಭೂನ್ಯ
ಇವರೊಂದಿಗೆ ಯಾರಪ್ಪ ಜಾರತ್ವ ಮಾಡಿದ್ರು, ಭೂರಾಜರು ಜಾರತ್ವ ಮಾಡಿದರು ಆಮೇಲೆ.
ಮತ್ತು
ಮತ್ತು
ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು
ನೋಡ್ರ
ಹೇಳಿದನು.
ಅವರ ಏನ್ರಿ ಜಾರತ್ವ ಅಂತ ರಾಕ್ಷಸನ್ ಕುಡ್ದು ಏನಂತಾರೆ ಮತ್ತರಾದರು,
ಮತ್ತರಾದರು
ಕುಡ್ದ್ಬಿಟ್ಟೈತೆ ಕುಡ್ದ್ಬಿಟ್ಟೈತೆ, ಪ್ರಜ್ಞೆನೇ ಇಲ್ಲ ಆಮೇಲೆ. ಹಾ
ಆಗ
ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಮ್ರವನ್ನು ಧರಿಸಿಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು.
ನೋಡ್ರ
ಅವಳ
ಏನಪ್ಪ ಇತ್ತು ಅಂತಂದ್ರೆ, ಅವಳ ಕೈಯಲ್ಲಿ ಒಂದು ಚಿನ್ನದ ಒಂದು ಬಟ್ಲಿತ್ತಂತೆ ನೋಡ್ರಿ ಅಂತೀನಿ, ಆದ್ರೆ ಅದು ಒಳಗಡೆ ಇರೋದೆಲ್ಲ ಅಸಹ್ಯವಾದಂತ ಜಾರತ್ವದಿಂದ ಏನಾಗಿತ್ತಂತೆ ಅದು ತುಂಬಿತ್ತು ಅಲ್ಲರ. ಹೆಂಗಪ್ಪ ಡೆಕೋರೇಟ್ ಆಗಿದ್ದಾಳೆ ಆ ಸ್ತ್ರೀ ಅಂತಂದ್ರೆ ಏನ್ರಿ, ಪರ್ಪಲ್ ಸ್ಕಾರ್ಲೆಟ್ ಕಲರ್, ತುಂಬಾ ಫಾಸ್ಟ್ ಕಲರ್ಗಳ್ರಿ ಇವೆಲ್ಲ ಕಲರ್ಗಳು, ಯಾರು ಗೊತ್ತಾಕೊಂತಾರೆ ಸಾಮಾನ್ಯಗೆ ಪರ್ಪಲ್ಲು ಸ್ಕಾರ್ಲೆಟ್ಟು ಅದರ ಫಾಸ್ಟ್ ಆಗಿ ಒಂಥರ ಜಿಗ 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 ಅಂತ ಇರಂತ ಅಂದ್ರೆ ಏನ್ರಿ ಕೆಟ್ಟ ಸ್ತ್ರೀಗಳು ಅಂದ್ರೆ ಅದಿಗೆ ಹೇಳೋದು ಜಾರತ್ವದಿಂದ ತುಂಬಿದಂತ ಮಹಾಜಾರ ಸ್ತ್ರೀ 17 ಇದ್ರಲ್ಲಿ ಹೇಳ್ತಾರಲ್ಲ ಹಣೆ ಮೇಲೆ ಏನ್ ಬರ್ತಿದ್ದಂತೆ ಮಹಾಜಾರ ಸ್ತ್ರೀ, ಎಲ್ಲ ಲೋಕದಂತ ಒಂದು ಜಾರ ಸ್ತ್ರೀಗಳಿಗೆ ತಾಯಿ, ಅಸಹ್ಯವಾದಂತ ಇದುಗಳಿಗೆ ತಾಯಿ ಅಂತ ಹೇಳ್ತಾರೆ. ನೋಡಕ್ ಮಾತ್ರ ಇಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿದ್ದಾರೆ, ಕೈನಲ್ಲಿ ಏನಿದೆ ಅಂತೆ ಒಂದು ಚಿನ್ನದ ಬಟ್ಲಿದೆ, ಒಳಗಡೆ ಇರೋದೆಲ್ಲ ಏನ್ರಿ ಬಲ್ಲ ಅಲ್ಲ ಶುದ್ಧ ಅಲ್ವರ. ಅದೇನಪ್ಪ ಅಂದ್ರೆ ಇವತ್ತು ಬ್ಯಾಬಿಲೋನ್ ಕೈನಲ್ಲಿ ಚಿನ್ನದ ಬಟ್ಲಿದೆ, ಯಾರಪ್ಪ ಚಿನ್ನದ ಬಟ್ಲು ಅಂದ್ರೆ ದೇವರ ಸತ್ಯವೇದ್ಯ ರೀ ಅಲ್ವರ, ಇದೇಂಗಿದೆ ಪರಿಶುದ್ಧವಾಗಿರೋಂಥ ಒಂದು ಚಿನ್ನದ ಪಾತ್ರೆ ರೀ ಅಲ್ವರ. ಆದರೆ ಈ ಪಾತ್ರೆ ಒಳಗಡೆ ಇರೋದೆಲ್ಲ ಏನು ಅಂದರೆ ಅವ್ರು ಮಾಡೋಂಥ ಉಪದೇಶಗಳು, ಎಲ್ಲರ ಕೈಯಲ್ಲಿ ಸತ್ಯವೇದ್ಯ ಇದೆ ಡೌಟ್ ಇಲ್ಲ, ಮಾಡೋಂಥ ಉಪದೇಶಗಳು ಹೆಂಗಿದೆ ಅಂದರೆ ಎಲ್ಲ ಸತ್ಯಕ್ಕೆ ವಿರುದ್ಧವಾಗಿರೋಂಥ ಉಪದೇಶಗಳು, ಎಲ್ಲ ಸುಳ್ಳು ಬೋಧನೆಗಳು, ಫಾಸ್ಟ್ ಡಾಕ್ಟ್ರಿನ್ಗಳು, ಬೈಬಲ್ ಅಂತ ಇಲ್ದಿರಂತ ಎಲ್ಲ ಡಾಕ್ಟ್ರಿನ್ಗಳನ್ನ ಹೇಳೋದಂತೆ. ಅದಕ್ಕೆ ಇವರು ಜಾರತ್ವದಿಂದ ಅಂತಾರೆ ಅಮಲೇರಿ ಜನಗಳೇ ಅಂತಾರೆ ಮತರಾದರು, ಎಲ್ಲ ಕುಡಿದು ಏನು ಮಾಡಿದ್ರಂತೆ ಎಲ್ಲ ಮತ್ತರ ಆಗ್ಬಿಟ್ರಂತೆ, ಎಲ್ಲ ಚೆನ್ನಾಗಿ ಕುಡ್ದು ಏನಾಗ್ಬಿಟ್ರಂತೆ ಎಲ್ಲ ಎಲ್ಲ ಆಮೇಲೆ ಇರ್ಬಿಟ್ಟೈತೆ ಅವಳಿಗೆ ಅದರ ಫುಲ್ ಏನಾಗ್ಬಿಟ್ಟಾರೆ ಅದರ ಎಲ್ಲ ಟಾಕ್ಸಿಕೇಟ್ ಆಗ್ಬಿಟ್ಟವ್ರಿ ಅಲ್ವರ. ಅದಕ್ಕೆ ಕುಡಿದ್ರೆ ಏನಾಯ್ತದೆ ನೋಡ್ರಿ, ಕುಡಿದ್ರೆ ಏನಾಯ್ತದೆ ನೋಡೋಣ. ಅಂದ್ರೆ ಕುಡಿದಿರೋ ಮನುಷ್ಯಗೆ ಪ್ರಜ್ಞೆ ಇರ್ತದ, ಪ್ರಜ್ಞೆ ಇರಲ್ಲ ಅವ್ನು ಏನು ಹೇಳೋದು ಕೇಳ್ತಾನ, ಅದರ ಲೆಫ್ಟ್ ಅಂದ್ರೆ ರೈಟ್ ಅಂತಾರೆ, ರೈಟ್ ಅವ್ನು ಲೆಫ್ಟ್ ಅಂತಾರೆ. ಆ ಥರ ಏನ್ರಿ ಅವ್ನಿಗೆ ಏನು ಪ್ರಜ್ಞೆನೇ ಇರಲ್ಲ. ಇದೇ ಥರ ಲೋಕ ಜನಗಳು ಇವತ್ತೆಲ್ಲ ಸುಳ್ಳು ಬೋಧನೆಯಲ್ಲಿ ಕುಡ್ದು 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 ಹೆಂಗಾಗ್ಬಿಟ್ಟಾರೆ ಅಂತಂದ್ರೆ, ಕರೆಕ್ಟಾಗಿರೋ ದಾರಿ ನೋಡಿಸಿ ಏನು ಮಾಡಲ್ಲ ದಾರಿನ ಕೇಳಲ್ಲ ರೀ. ಓದ ನೋಡ್ರಿ ಅಂತೀನಿ, ಎಲ್ಲಿ ಓದನ? ಜ್ಞಾನೋಕ್ತಿ 23 29 ರಿಂದ 35 ರೀ. ಜ್ಞಾನೋಕ್ತಿ 23 29 ರಿಂದ 35.
ಅಯ್ಯಯ್ಯೋ, ಅನ್ನುವರು ಯಾರು? ಅಕಾಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯ ಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು?
ನೋಡ್ರ ಸುಮ್ಮ ಸುಮ್ಮನೆ ಗಲಾಟೆ ಮಾಡೋದು ಯಾರ್ರಿ? ಅದಕ್ಕೆ ಯಾರಿಗಾರ ಪಾಸ್ಟ್ ಬಂದ್ಬಿಟ್ಟು ಬನ್ನಿ ಬಿದ್ದಾರೆ, ಇವೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಏನ್ ಮಾಡ್ತಾರೆ? ಸುಮ್ ಸುಮ್ಮನೆ ಬೇಡದಿರ ವಿಚಾರಗಳ ತೆಗೆದ್ರಿ. ಅಲ್ಲ ಅಬ್ದಾರ ಹಿಂಗೈತೆ ಹಂಗೈತೆ ಹಂಗೈತೆ, ಹಾ ಬೈಬಲ್ ಇಷ್ಟೈತೆ ನೋಡ್ರಪ್ಪ ಅಂದ್ರೆ ಕೇಳ್ತಾರೆ ಅಂತಂದ್ರೆ, ಇಲ್ಲ ಇಲ್ಲ ಅದ್ರಲ್ಲಿ ಯಾವುದೋ ಒಂದು ಇಟ್ಕೊಂಡು ಚಿಕ್ಕದು ಸುಮ್ಮನೆ ಅದನ್ನೇ ಹೇಳಿದ್ದು 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 ಹೇಳಿದ್ದೆ ಹೇಳಿದ್ದೇ ಹೇಳಿದ್ದು 100 ಸತಿ ಹೇಳ್ಬಿಟ್ಟು ಏನು ಮಾಡೋದು? ಸುಮ್ಮನೆ ಕನ್ಫ್ಯೂಷನ್ ಮಾಡೋದು ಅಲ್ದರ. ಹಾಂ ಆಕಟ ಅನ್ನೋರು ಯಾರು ಅದರ ಆಮೇಲೆ? ಹಾಂ
ಕೂಗಿಕೊಳ್ಳುವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ಮಿಶ್ರ ಮದ್ಯಪಾನ ಸ್ತಕರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ.
ನೋಡ್ರ ಏನ್ರಿ ಚೆನ್ನಾಗಿ ಹೇಳ್ತೀನಿ ನೋಡ್ತೀನಿ. ಹಾ ಅಕಾಟ ಅಂತ ಹೇಳೋರು ಯಾರು? ಏನ್ರಿ ಕೆಂಪೇರಿನ ಕಣ್ಣು ಉಳ್ಳವನು ಯಾರು? ಹಾ ಏನು ಏಟೆ ಆಗಿರಲ್ಲ, ಆದ್ರೂ ಏನಾಗ್ತಾರೆ ಅವನ್ಗೆ ಮೈಯೆಲ್ಲ ಏನ್ರಿ ಹುಣ್ಣುಗಳು ಅಲ್ದರ ಆಮೇಲೆ ಮಿಶ್ರಣ ಮದ್ಯಪಾನದಲ್ಲಿ ಯಾರು ಮಿಶ್ರಣ ಮದ್ಯಪಾನ ಅಂತಾರೆ ಕಾಕ್ಟೇಲ್.
ಪಾನಸ್ತಕರಾಗಿ
ಹಾ ಯಾರು ಕಾಕ್ಟೇಲ್ ಏನ್ ಗೊತ್ತಾ? ಅಲ್ಲಿ ಅಂಗಡಿಲಿ ಎಲ್ಲ ಉಡಿದಿರ್ ತಗೊಂಡಿರ್ತೀನಿ, ಎಲ್ಲ ಸೇರ್ಬಿಟ್ಟು ಬಾಟ್ಲಿ ಹಾಕ್ಬಿಟ್ಟು ಬಿಡ್ತು ಕಾಕ್ಟೇಲ್ ಹೆಂಗ್ ಕೂಪ್ಬಿಡ್ತದೆ ಅದರ ಅದೇ ಎಲ್ಲಾ ದುರ್ಬೋಧನೆಗಳು ಸೇರ್ಬಿಟ್ಟು ಕುಡಿಯಂಥದ್ದು ಅಲ್ದರ. ಅದಕ್ಕೆ ನೀನು ಈ ಪಾತ್ರೆಯಲ್ಲಿರೋಂಥ ಒಂದು ಇದನ್ನು ದ್ರಾಕ್ಷಿ ರಸ ನೋಡಿ ನೀನು ಮರಗಾಗ್ಬೇಡ, ಮೋಸ ಆಗ್ಬೇಡ. ಹೆಂಗಿರ್ತಾರೆ ಗೋಲ್ಡನ್ ಗುಳಗಳಗಳಗಳ ಪಳ 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 ಅಂತ ಏನ್ರಿ ಎಷ್ಟು ಚೆನ್ನಾಗಿರ್ತಾರೆ ಅದರ. ಕುಡಿಬೇಕಾದ್ರೆ ಏನು ಗೊತ್ತಾಗಲ್ಲ ಅಂತೀನಿ ಅಲ್ದರ. ಕುಡಿದ ಮೇಲೆ ಒಳಗಡೆ ಹೋಗಿ ಏನು ಮಾಡ್ತಾರೆ ಅಂತೆ, ಅದು ಪ್ರಯೋಗ ಮಾಡ್ತಾರೆ ಗೊತ್ತಾ? ಹೆಂಗಿರ್ತಾರೆ ಅವಾಗ ಹಾವು ಕಚ್ಚಿದಂತೆ. ಬೈಬಲ್ನಲ್ಲಿ ಆ ಒಂದು ಯಾರು, ಆ ಒಂದು ಯಾರು ಹೇಳ್ತಾರೆ ಸರ್ಪ ಅಂದ್ರೆ ಸೇತಾನು. ನೋಡ್ರ ಸೇತಾನ ಉಪದೇಶಗಳ್ರಿ, ವಿಷ ಕಕ್ಕಬಿಡ್ತಾನೆ ಸೇತಾನ್ ಕೆಲಸ ಅದೇ. ಹೆಂಗ ಗೊತ್ತಾ? ಫಾಸ್ಟ್ ಡಾಕ್ಟ್ರಿನ್ ಸುಳ್ಳು ಉಪದೇಶ ಹೆಂಗಿದೆ ಗೊತ್ತಾ? ಚುಸ್ ಅನ್ ಕಚ್ಬಿಟ್ಟು ಹೋಗ್ಬಿಡ್ತಾನೆ ನೋಡಿರ್ತೀನಿ, ವಿಷ ಏರ್ತದ ನೋಡ್ರಿ ಅಂತೀನಿ ನಿಧಾನಗೆ, ಏರಿದ್ರೆ ತೆಗೆದಿಕ್ಕೆ ಆಗಲ್ಲ ರೀ. ಆ ಥರ ಸೇತಾನ್ ಏನ್ಬಿಟ್ರು ಅಂದ್ರೆ ಇವತ್ತು ವಿಷಾನ ಏರ್ಸ್ಬಿಟ್ಟವನೆ ಅಲ್ಲ. ಆಮೇಲೆ ಬಿದ್ದಾರ 33. ಹಾಂ
ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು,
ಏನ್ರಿ
ಮನಸ್ಸು
ಇಲ್ಲದನ್ನೇ ಕಾಣುವುದು ಬೈಬಲ್ ಇದೆ ನೋಡಪ್ಪ ಹಿಂಗಂತಂದು ಸರಿ ಅದನ್ನ ನೋಡಲ್ಲ ರೀ. ಇಲ್ಲ ಅವ್ರ ಪಾಸ್ಟ್ ಹೇಳ್ಬಿಟ್ಟವ್ರಿ, ಅಯ್ಯೋ ಪರದೇಶ ಅಂದ್ರೆ ಪರಲೋಕದ ಪಕ್ಕದಲ್ಲಿ ಒಂದು ಸ್ಥಳ ಇದೆ ಅದೇ ಬದರ್. ಎಲ್ಲ ಬೈಬಲ್ ನೋಡ್ಸಪ್ಪ ಅಂದ್ರೆ ಬೈಬಲ್ ಇಲ್ಲ ಬದರ್, ನಮ್ಮ ಅಯ್ಯವ್ರು ಹೇಳ್ಬಿಟ್ಟವ್ರೆ ನಾನು ಅದನ್ನೇ ನಂಬ್ತೀನಿ. ಇಲ್ಲಪ್ಪ ಹಂಗಿಲ್ಲ ರಜಾ, ನೋಡಪ್ಪ ಪರದೇಶ ಅಂದ್ರೆ ಪಾರ್ಕ್ ಅಪ್ಪ, ಅದು ತೋಟ ಈಡಿಯನ್ ತೋಟದಲ್ಲಿ ಇತ್ತು ನೋಡಪ್ಪ ವಾಕ್ಯ ಇದೆ ಅಂತಂದ್ರೆ, ಇಲ್ಲ 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 ಆ ವಾಕ್ಯದಲ್ಲಿ ಅಲ್ಲಿ ಇರ್ಬೋದು, ಆದ್ರೆ ಇವಾಗ ಇಲ್ಲ ಅದು ಶಿಫ್ಟ್ ಆಗ್ಬಿಡೈತೆ. ಅದು ಇವ್ರು ಏನ್ ಮಾಡೋದು ಅದು ವಾಕ್ಯದಲ್ಲಿ ಇಲ್ಲದನ್ನೇ ನೋಡೋದು ಆಮೇಲೆ? ಹಾ
ಹೌದು, ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು.
ಕರೆಕ್ಟ್ ಆಗಿ
ನೀನು
ಓದ್ಬೇಕಲ್ವ ಅನಿಲ್ ಬದರ? ನೀವು ಮುಖ್ಯವಾಗಿರೋ ವಾಕ್ಯನೇ ನಿಂಗೆ ಬಿಟ್ಬಿಟ್ರೆ ಹೆಂಗ್ ಹೇಳ್ರಿ? ಹಾ
ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು,
ಹಾ
ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು,
ಸೂಪರ್.
ನೀನು
ಮನಸ್ಸು ವಿಪರೀತವನ್ನ ಏನ್ ಮಾಡ್ತಂತೆ ಹೊರಪಡಿಸ್ತಾರೆ
ಹೊರಪಡಿಸುವುದು.
ನೋಡ್ರ. ಇಲ್ದಿರದ್ನೇ ಇಲ್ದಿರೋ ಬೋಧನೆಗಳೇ ಸಭೆಗಳಲ್ಲಿ ಟೀಚಿಂಗ್ ರೀ. ಆಗಲಪ್ಪ ಸತ್ಯವೇದದಲ್ಲಿ ಇಷ್ಟೊಂದು ಟೀಚಿಂಗ್ಸ್ ಇದೆ, ಇವೆಲ್ಲ ಹೇಳಕ್ಕಾಗಲ್ಲ. ದೇವರಾಜ್ಯ ಬಗ್ಗೆ ಹೇಳಕ್ಕಲ್ಲ, 1000 ಇಸ್ ಬಗ್ಗೆ ಹೇಳಕ್ಕಾಗಲ್ವಾ, ಯೇಸು ಕೃಷ್ಣ ಎಡೆಬರಿಕೆ ಬಗ್ಗೆ ಹೇಳಕ್ಕಾಗಲ್ವಾ, ಎಲ್ಲ ಸತ್ತವರ್ಗಳ ಪುನರ್ತನ ಆಗ್ತೀನಿ ಹೇಳಕ್ಕಾಗಲ್ವಾ? ಇವೆಲ್ಲ ಯಾವುದೂ ಇಲ್ಲ ಯಾವ ಸಭೆಯಲ್ಲೂ ಇಲ್ಲ ಟೀಚಿಂಗ್ಸ್. ಯಾಕೆ ಏನ್ರಿ ವಿಪರೀತವನ್ನು ಹೊರಪಡಿಸ್ತದೆ ಸತ್ಯವೆಲ್ಲ ಇಲ್ದಿರನೇ ಮಾತಾಡೋದು ರೀ. ಆಮೇಲೆ ನೆಕ್ಸ್ಟ್ ಬದರ
ನೀನು ಸಮುದ್ರದ
ಅಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ.
ನೋಡ್ರ ಹೆಂಗಿರ್ತಾರಪ್ಪ ಅಂತಂದ್ರೆ ಏನ್ರಿ ಹಾ ನೀನು ಸಮುದ್ರದ ನಡುವೆ ಮಲಗಿರೋ ಥರ ಇರ್ತೀಯಾ? ಸಮುದ್ರ ಮಲ್ಗ ನಡುವೆ ಮಲ್ಗಕ್ಕೆತ್ತದ ಅಡಗಲ್ಲಿ ಮಲ್ಗಕ್ಕೆತ್ತದ ಹಿಂಗೈತಾರೆ ಬೋಟ್ ಹಿಂಗೆ ಹೋಗ್ತಾ ಇರ್ತಾರೆ. ಹಾ ನಿಂತ್ಕೊಳಕ್ಕಾಗಲ್ಲ, ಸ್ಟೇಬಲ್ ಆಗಿರಲ್ಲ, ನಿದ್ದೆ ಬರ್ತದ ನಿದ್ದೆ ಬರಲ್ಲ ಅಲ್ವರ. ಅಲ್ಲಂದ್ರೆ ಕಂಬದ ತುದಿಯಲ್ಲಿ ನಿಂತ್ಕೊಂಡು ಅಂತ ಇರ್ತದೆ, ಎಲ್ಲ ಕಂಬದ ತುದಿಯಲ್ಲಿ ನಿಂತ್ಕೊಳಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆತ್ತದ ಏನ್ರೆ ಬ್ಯಾಲೆನ್ಸ್ ಸಿಕ್ಕಲ್ಲ ಅಲ್ದರ. ಅದೇ ಥರ ಕುಡ್ದಿರೋನು ಹೆಂಗಿರ್ತಾನಂತೆ, ಹಾ ಒಂದು ಹೆಜ್ಜೆ ಇಲ್ಲಿಟ್ರೆ ಇನ್ನೊಂದು ಹೆಜ್ಜೆ ಏನು ಮಾಡ್ತಾರೆ ಇಲ್ಲಿ ಇಡ್ತಾನೆ, ಇನ್ನೊಂದು ಹೆಜ್ಜೆ ಇಲ್ಲಿ ಇಡ್ತಾನೆ ಅಂದ್ರೆ ಇನ್ನೊಂದು ಹೆಜ್ಜೆ ಇಲ್ಲಿ ಇಡ್ತಾನೆ. ಅವನು ಅವ್ನ ಬ್ಯಾಲೆನ್ಸ್ ಏನಾಗಲ್ಲ ಅವನಿಗೆ, ಸ್ಪಷ್ಟವಾಗಿ ಸಿಕ್ಕಲ್ಲ. ಒಂದು ಹೆಜ್ಜೆ ರೋಡಲ್ಲಿ ಇಟ್ಟರೆ ಇನ್ನೊಂದು ಹೆಜ್ಜೆ ಮೋರಿಲಿ ಇಟ್ಟಿದ್ದಾನೆ. ಅದರ ಮೋರಿನೇ ರೋಡನ್ನು ತಿಳ್ಕೊಂಡು ಹೋಗ್ತಾ ಇರ್ತಾನೆ ಬೇಕಾದ್ರೆ. ಅಲ್ಲ, ಆ ಥರ ಅವನಿಗೇನು ಪ್ರಜ್ಞೆ ಇರಲ್ಲ, ಇದೇ ಥರ ದುರ್ಬೋಧನೆಲ್ಲ ಕುರ್ದಿರೋರು ಸ್ಟೇಬಲ್ ಆಗಿರಲ್ಲ ಸತ್ಯದಲ್ಲಿ, ಅವರು ಸ್ಟೇಬಲ್ ಆಗಿ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್, ಹಾಂ
ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ,
ನೋಡ್ರ,
ಬಡಿದರೂ ತಿಳಿಯಲಿಲ್ಲ,
ಜನರು ಹೊಡೆದ್ರು
ಯಾವಾಗ ಪುನಃ ಅದನ್ನೇ ಹುಡುಕುವೆನೋ ಅಂದುಕೊಳ್ಳುವಿ.
ನೋಡ್ರ, ಹೊಡೆದ್ರು ಅವ್ರಿಗೇನು ಫೀಲ್ ಆಗಲ್ಲ, ಬೈದ್ರು ಫೀಲ್ ಆಗಲ್ಲ. ಇಂಥವ್ರಿಗೆ ದೇವ್ರು ಏನು ಶಿಕ್ಷೆ ಕೊಟ್ರು ಏನಾಗಲ್ಲ ರೀ ಅವ್ರಿಗೆ, ಮನವರಿಕೆ ಮನಸ್ಸು ಸಾಕ್ಷಿ ಸ್ವಲ್ಪನೂ ವರ್ಕ್ ಆಗಲ್ಲ ರೀ. ಅಯ್ಯೋ ನಾನು ಮಾಡ್ತಿರೋ ತಪ್ಪು, ನಾನು ತಿದ್ಕೊಬೇಕು, ಇದೆಲ್ಲ ದೇವ್ರಿಗೆ ಇಷ್ಟ ಆಗಲ್ಲ. ಹ್ಞೂ ಹಠಮಾರಿಗಳು ಹಿಂಗೇ ಇರ್ತೀರಿ, ತಿರ್ಗಾ ವಾಪಸ್ ಎಲ್ಲ ಜ್ಞಾನ ತಿರ್ಗ ಏನು ಮಾಡ್ತೀನಿ, ವಾಪಸ್ ಅದನ್ನೇ ಮಾಡ್ತೀನಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಲೋಕದಲ್ಲಿರುವಂಥ ಎಲ್ಲ ಒಂದು ವ್ಯಕ್ತಿಗಳು ಏನಪ್ಪಂತೆ, ಈ ದುರ್ಬೋಧನೆಯಿಂದ ಕುಡ್ದು ಅಮಲೇ ಇರ್ಬಿಟ್ಟವ್ರೆ. ಅದು ಹೇಳಿದ್ರೆ ಪ್ರಕಟಣೆ ಹೇಳ್ತಾರೆ, ಲೋಕದ ಎಲ್ಲ ರಾಜರುಗಳು ಭೂ ರಾಜರೆಲ್ಲ ಕೇಳ್ಬಿಟ್ಟು ಚೆನ್ನಾಗಿ ಕುಡ್ದು ಅಮಲೇ ಇರ್ಬಿಟ್ರೆ. ಅದಕ್ಕೆ ಆ ರಾಜ ಹೆಂಗೆ ಕುಡ್ದಿದ್ದ ಅಮಲೇ ಇರ್ಬಿಟ್ಟ, ಅದಕ್ಕೆ ದೇವ್ರೆ ಅಂತಂದ್ರು, ಮೆನೇನ್ ಮೆನೆ ತಕ್ಕೇಲು ಪಾರ್ಚೀನ್, ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ, ತಕ್ಕಡಿ ಹಾಕಿದರೆ ತೂಕ ಕಮ್ಮಿಯಾಗಿ ಕಾಣಲ್ಪಟ್ಟಿದೆ, ನಿನ್ನ ರಾಜ್ಯವನ್ನು ಕಿತ್ತು ಮೀಡಿಯಾ ಪರ್ಷಕ್ಕೆ ಏನು ಮಾಡ್ತಾರೆ ಕೊಡ್ತಾರೆ. ಇದೇ ರೀತಿ ದೇವರು ಜಜ್ಮೆಂಟ್ ಪಾಸ್ ಮಾಡ್ತಾರೆ ಬಾಬಿಲೋನ್ಗೆ. ಏನಂತ ಪಾಸ್ ಮಾಡ್ತಾರೆ ಓದ ನೋಡ್ತೀನಿ, ಪ್ರಕಟಣೆ 18:1-4 ಓದಿ.
ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು, ಬಾಬಿಲೆಂ ಎಂಬ ಮಹಾನಗರಿ ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು. ಎಲ್ಲಾ ಜನಾಂಗಗಳು ಅವಳ ಅತಿ ಜಾರತ್ವ ಎಂಬ ದ್ರಾಕ್ಷಿ ರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖ ಭೋಗಿನಿಯಾಗಿದ್ದು ರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲ್ಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದಿವೆ. ದೇವರು ಅವಳ
ನೋಡ್ರಿ
ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು.
ನೋಡಿ ಏನ್ ಹೇಳ್ತಾರೆ, ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು. ಅದರ ಬಿದ್ದಲು ದೇವ್ರ ಕೃಪೆ, ದೇವ್ರ ಸನ್ನಿಧಾನದಿಂದ, ದೇವ್ರ ದಯೆಯಿಂದ ಏನಾದ್ಲು ಬಿದ್ದೋದ್ಲು. ದೇವರು ಬಾಬಿಲೋನ್ ಆಯ್ಕೆ ಮಾಡಿದ್ರು ಸರಿ. ಏನ್ ಹೇಳ್ತಾರೆ, ಅಯ್ಯೋ ಹಾ ನೆಪಚಿನ ರಾಜನಿಗೆ ಬಂಗಾರ ತಲೆ ನೀನೇ ಅಂತ ಹೇಳಿದ್ರು. ಯಾವಾಗ ಅವನ ಮೊಮ್ಮಗ ತಪ್ಪು ಮಾಡ್ತಾನೋ ಬಾಬಿಲೋನ್ ಒಡೆದು ಬಿಸಾಕ್ತಾರೆ. ಇದೇ ರೀತಿ ಬಾಬಿಲೋನ್ ಒಂದು ಕಾಲದಲ್ಲಿ ದೇವ್ರ ಕೈಯಲ್ಲಿರುವಂಥ ಚಿನ್ನದ ಪಾತ್ರ ಆಗಿತ್ತು ರೀ. ಯಾವಾಗ ಈ ಥರ ಅಸಹ್ಯ ಕೆಲಸ ಮಾಡ್ತಾರೋ ದೇವರು ಅದನ್ನ ಬಾಬಿಲೋನ್ ರಿಜೆಕ್ಟ್ ಮಾಡ್ಬಿಡ್ತಾರೆ. ರಿಜೆಕ್ಟ್ ಮಾಡ್ಬಿಟ್ಟು ನಮ್ಗೇನು ಹೇಳ್ತಾರೆ, ಅವಳನ್ನು ಬಿಟ್ಟು ಏನು ಮಾಡಿ ಫಸ್ಟು ತೊಲಗಿ ಹೋಗಿರಿ, ಅವಳಿಗೆ ಆಗುವಂಥ ಉಪದ್ರವ ಬರ್ತದೆ, ಸೈರಸ್ ರಾಜ ಬರ್ತಾನೆ, ಬಾಬಿಲೋನ್ ಕೆಡವಾಗ್ತಾನೆ, ದಯವಿಟ್ಟು ಅವಳ ಫಸ್ಟ್ ಏನು ಮಾಡಿ ನೀವು ಬಿಟ್ಟು ಹೊರಡಗಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ಸಭೆಗಳಲ್ಲಿ ಇರೋದು ಬರೀ ಸುಳ್ಳು ಬೋಧನೆಗಳು, ಬರೀ ಸುಳ್ಳು ಬೋಧಕರು. ಅಲ್ವರ ನೋಡಿ ಓದೋಣ ಸುಳ್ಳು ಬೋಧಕರ ಬಗ್ಗೆ, ಯೆರೆಮೀಯ 23:16-17 ಓದಿ. ಜೆರೆಮೀಯ 23:16-17.
ಸೇನಾಧೀಶ್ವರನಾದ ಯೆಹೋವ ನಿಂತೆನ್ನುತ್ತಾನೆ, ನಿಮಗೆ ಪ್ರವಾಸುವ ಪ್ರವಾದಿಗಳು ಮಾತುಗಳನ್ನು ಕೇಳಬೇಡಿರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಒಳದದ್ದನ್ನೇ ಹೇಳುತ್ತಾರೆ.
ನೋಡ್ರ,
ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗದು ಎಂಬುದಾಗಿ ಯೆಹೋವನು ಅಂದಿದ್ದಾನೆ ಎಂದು ಹೇಳುತ್ತಲೇ ಇದ್ದಾರೆ.
ನೋಡ್ರ,
ಸ್ವಂತ ಹೃದಯದ ಹಟದಂತೆ ನಡೆಯುವರೆಲ್ಲರಿಗೂ ನಿಮಗೆ ಯಾವ ಕೇಡು ಸಂಭವಿಸಿದೆ ಎಂದು ನುಡಿಯುತ್ತಾರೆ.
ನೋಡ್ರ ಸಭೆಯಲ್ಲಿ ಯಾರು ನೆಟ್ಟಿಗೆ ನಡೆಯೋದಿಲ್ಲ ವಾಕ್ಯಪ್ರಕಾರ, ಕಾಣಿಕೆ ಕೊಟ್ಟ ತಕ್ಷಣ ಪಾಸ್ಟ್ ಹೇಳೋದೇನೋ, ಅಯ್ಯೋ ದೇವ್ರಿಂದ ತುಂಬ ತುಂಬ ವಿಶೇಷವಾಗಿ ಆಶೀರ್ವಾದ ಚಿಂತೆ ಮಾಡ್ಬಿಡಿ, ಎಲ್ಲ ಹೇರಳವಾಗಿರೋಂಥ ಆಶೀರ್ವಾದದಲ್ಲಿ ದೇವ್ರು ನಿಮಗೆಲ್ಲ ಕೊಡ್ತಾರೆ ಅಂತ ಅಂದ್ಬಿಡೋದು. ಅಂದ್ರೆ ಸಭೆಗೆ ನೆಟ್ಟಿಗೆ ಬಿಡ್ದಿರೋ ಪರವಾಗಿಲ್ಲ, ಮನೆಗೆ ಕೂತ್ಕೊಂಡು ಟಿವಿ ಸಿನಿಮಾ ಎಲ್ಲ ನೋಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಿರೋ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೇ ದೇವ್ರು ನಿಮ್ಗೆ ಚೆನ್ನಾಗಿಡ್ತಾರೆ, ಯಾಕಂದ್ರೆ ನೀವು ನನಗೆ ಏನು ಮಾಡಿದಾರೆ ದುಡ್ಡು ಕೊಟ್ಟಿದ್ದೀರಾ ಅಂತ, ಇಂಥವ್ರ ಮಾತನ್ನು ನಂಬಲೇಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಓದಿ ಬದರ್ 25 ಮತ್ತು 26ನೇ ವಾಕ್ಯ ಬದರ್. ಹಾಂ, ಅದರಲ್ಲೇ 25 ಮತ್ತು 26ನೇ ವಾಕ್ಯ.
ನನಗೆ ಕನಸು ಬಿತ್ತು, ಕನಸು ಬಿತ್ತು ಎಂದು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾಸುವ ಪ್ರವಾದಿಗಳ ನುಡಿಯನ್ನು ಕೇಳಿದ್ದೇನೆ. ಇವರು ಪಿತೃಗಳು ಬಾಳನನ್ನು ಸೇರಿ ನನ್ನ ಹೆಸರನ್ನು ಮರೆತು ಪ್ರಕಾರ ಈ ಪ್ರವಾದಿಗಳು ಸ್ವಹೃದಯ ಕಲ್ಪಿತ ಮೋಸವನ್ನು ಪ್ರಕಟಿಸುತ್ತಾ
ನೋಡ್ರ
ತಾವು ತಮ್ಮ ನೆರೆಹೊರೆಯವರಿಗೆ ತಿಳಿಸುವ ತಮ್ಮ ಕನಸುಗಳ ಮೂಲಕ ನನ್ನ ಜನರ ಹೆಸರನ್ನು ಮರೆಯುವಂತೆ ಮಾಡಬೇಕೆಂದು ಆಲೋಚಿಸಿಕೊಂಡಿದ್ದಾರಲ್ಲ.
ನೋಡ್ರ ಏನಪ್ಪ ಹೇಳ್ತಾರೆ, ಕನ್ಸು ಬಿತ್ತು ಕನ್ಸು ಬಿತ್ತು ಅಂತ ಅಂದ್ಬಿಟ್ಟು ಇವ್ರಿಗೆ ಮನ್ಸು ಬಂದಿದ್ದೆಲ್ಲ ಮಾಡೋದು. ಓ ದೇವರು ದಾನಿಲ್ಗೆ ತಿಳಿಸ್ತಂತೆ, ಪ್ರವಾದಿಗಳು ತಿಳಿಸ್ತಂತೆ, ನನಗೂ ಕನ್ಸು ಮುಖಾಂತರ ತಿಳಿಸ್ತಾರಂತೆ, ಬರೀ ಸುಳ್ಳು ಏನು ಮಾಡೋದು ಹೇಳೋದು. ಏನಕ್ಕೆ ಇವರೆಲ್ಲ ಮಾಡೋದು ಹಿಂಗೆ ಬೆನಿಫಿಟ್ ಅದರ ಕಾಸ್ಕಾ ಕೆಲಸ ಮಾಡೋರು, ಅದರ ಫುಲ್ ಟೈಮ್ ಮಿನಿಸ್ಟರ್ ಅಂತ ಅಂದ್ಬಿಟ್ಟು ಮಾಡೋದು, ಎಲ್ಲ ಕೆಲಸ ಬಿಟ್ಬಿಟ್ಟು ಮಾಡೋದು, ಬರೀ ಸೇವೆ ಸೇವೆ ಅಂತ ಮಾಡೋದು. ಅದರ ಏನಕ್ಕೆ ಕಾಣಿಕೆ ಯಾಕಪ್ಪ? ಅಪೋಸ್ಟ್ಲ್ ಪೌಲ್ ಕೆಲಸ ಮಾಡಿ ಕೆಲಸ ಮಾಡಿಲ್ವಾ ದೇವ್ರ ಕೆಲಸನ? ಆ ಥರ ದೇವ್ರ ಮಕ್ಕಳು ಮಾಡಬೇಕು, ಉಚಿತವಾಗೇ ಪಡ್ಕೊಂಡಿದ್ರೆ ಉಚಿತವಾಗಿ ಕೊಡೋರಾಗಿರ್ಬೇಕ್ರಿ. ಅದರ ಕಷ್ಟಪಟ್ಟು ಪ್ರಯಾಸ ಪಟ್ಟು ನಾವು ಮಾಡಬೇಕು, ದೇವರಿಗೆ ಸೇವೆ ಸಲ್ಲಿಸೋರಾಗಿರ್ಬೇಕು. ಓದಿ ಅಂತೀನಿ ಮೀಕಾ 3:11 ಓದಿ. ಮೀಕಾ 3:11.
ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಆದರೂ ಯಹೋವನ ಮೇಲೆ ಭಾರ ಹಾಕಿ, ಯಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೇಡು ಸಂಭವಿಸದು ಅಂದುಕೊಳ್ಳುತ್ತಾರೆ.
ಎಲ್ಲರೂ ದೊಡ್ಡವರಿಂದ ಚಿಕ್ಕವರವರೆಗೂ ಏನ್ರಿ, ಎಲ್ಲ ಏನಕ್ಕೋಸ್ಕರ? ದುಡ್ಗೋಸ್ಕರ. ದೇ ಆರ್ ಸೋಲ್ಡ್ ಔಟ್. ಅದರ ಸೆಲ್ಫಿಶ್. ಯೆರೆಮಿಯ 6:13 ಓದಿ. ಯೆರೆಮಿಯ 6:13.
ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರು ಮೋಸ ಮಾಡುತ್ತಾರೆ.
ನೋಡ್ರ ಎಲ್ಲ ಇದೇ ಇರಿದ್ರಿ, ಎಲ್ಲರ ಎಲ್ಲ 10% ನಮ್ಗೆ ಇಸ್ಕೊಂಡ್ಬಿಟ್ಟು, ಇವ್ರು ಎಷ್ಟು ಪರ್ಸೆಂಟೇಜ್ ಆಗೋದು ಎಲ್ಲ ಕಾಣಿಕೆ ಇಸ್ಕೊಂಡೆ ಬಿಟ್ಟು. ಚೆನ್ನಾಗವ್ರೆ, ಅದಕ್ಕೆ ದೇವ್ರು ಹೇಳೋದು ಇವ್ರ ಪಾಪ ಕೃತ್ಯಗಳು ಏನಾಗಿದೆ ಆಕಾಶಕ್ಕೆ ಮುಟ್ಟಿದೆ. ಪ್ರಕಟಣೆ 18:5 ಬಿದ್ದಾರೆ. ಹಾಂ
ಅವರ
ಅವರ
ಪಾಪಗಳು
ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದವೆ.
ನೋಡ್ರ
ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು.
ನೋಡ್ರ ಅನ್ಯಾಯವನ್ನು ಜ್ಞಾಪಿಸಿಕೊಂಡರು, ಆಕಾಶ ಪರ್ಯಂತ ಮುಟ್ಟಿದೆ. ಯೆರೆಮಿಯ 51 ಅದಿಯಾ ನೋಡಿ ಅಂತ ದೇವ್ರು ಹೇಳ್ತಾರೆ. ಅದರ ಯೆರೆಮಿಯ 51 ಅದಿಯಾ 7:9 ಬಿದ್ದಾರೆ. ಹಾಂ
ಬಾಬೆಲ್ ಯಹೋವನ ಕೈಯಲ್ಲಿನ
ಹ್ಞೂ
ಹೊನ್ನಿನ ಪಾತ್ರೆ,
ಹ್ಞೂ
ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು.
ಹ್ಞೂ
ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು.
ಹ್ಞೂ
ಬಾಬೆಲ್ ತಟ್ಟನೆ ಬಿದ್ದು ಹಾಳಾಯಿತು.
ನೋಡ್ರ
ಅದಕ್ಕಾಗಿಯೇ
ಹ್ಞೂ
ಅರಿಚಿರಿ,
ಹ್ಞೂ
ಅದರ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ, ಗುಣವಾದೀತು.
ಔಷಧವನ್ನು ಸಂಪಾದಿಸಿ ಗುಣವಾದೀತು. ಗುಣ ಆಯ್ತಾ ನೆಕ್ಸ್ಟ್?
ಬಾಬೆಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ. ಬಾಬೆಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಿಗೆ ಹೋಗೋಣ. ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು
ನೋಡ್ರ
ದೊಡ್ಡದಾಗಿದೆ.
ಬಾಬಿಲೋನ ಗುಣಪಡಿಸೋಕೆ ದೇವ್ರ ಕೈಲಿ ಆಗಿಲ್ಲ ರೀ, ಈ ಸಭೆಗಳನ್ನೆಲ್ಲ ರೆಡಿ ಮಾಡೋಕ್ಕೆ ದೇವ್ರ ಕೈಲಿ ಆಗಲ್ಲ. ಅದಕ್ಕೆ ದೇವ್ರ ಹೆಂಗೆ ತಗೊಂಡ್ರು? ಬಿಟ್ಬಿಟ್ರಿ ಅವಳನ್ನ ಫಸ್ಟು. ಅದರ ಹೊಸ ದ್ರಾಕ್ಷರಸನ ಹೊಸ ಬುದ್ಧಿಲಿ ಹಾಕ್ಬೇಕು, ಹಳೇದೆಲ್ಲ ಹಾಕಕ್ಕೆ ಸಾಧ್ಯ ಇಲ್ಲ ಅಲ್ವರ. ಆ ರೀತಿ ಬಾಬಿಲೋನ ಕರೆಕ್ಷನ್ ಮಾಡೋಕೆ ಆಗದಿರೋ ಕಾರಣ ದೇವ್ರು ಹೇಳ್ತಾರೆ ನಮ್ಗೆ ಅಡ್ವೈಸು, ಫಸ್ಟ್ ಇದು ನೇಮ್ ಬಿಟ್ಟು ಹೊರಗಡೆ ಬಂದಿರಿ. ನಮ್ಮ ಕೆಲಸ ಸತ್ಯ ಕೇಳಿದ್ಮೇಲೆ ಸುಳ್ಳು ಸಭೆಗಳನ್ನ ಬಿಟ್ಬಿಟ್ಟು ಸತ್ಯಕ್ಕಾಗಿ ನಿಂತ್ಕೊಳ್ಳೋದೇನ್ರಿ ದೇವ್ರ ಮಕ್ಕಳು ಮಾಡೋಂಥ ಕೆಲಸ? ಯಾಕಪ್ಪ ಅಂದರೆ ಅಲ್ಲಿ ಏನಾಯಿತು, ಆ ಕೂರೇಸ್ ರಾಜ ಬಂದು ಬಾಬಿಲೋನ್ ನದಿಗೆ ಹೋಗ್ತಾರಂತ ನೀರನ್ನ ಬತ್ತಿಸ್ಬಿಟ್ರು, ಡ್ರೈ ಮಾಡಿಬಿಟ್ರು. ಆ ಡ್ರೈ ಲ್ಯಾಂಡಲ್ಲೇ ಕೂರೇಸ್ ರಾಜ ಒಳಗಡೆ ಹೋಗ್ಬಿಟ್ಟು ಬಾಬಿಲೋನ್ ಕೆಡವಿದ್ರು. ಇದೇ ರೀತಿ ಯೇಸು ಕ್ರಿಸ್ತು ಮಹಾಬಾಬಿಲೋನ್ ನಾಶ ಮಾಡ್ತಾರಂತೆ. ಎಲ್ಲಿ ಕೊಟ್ಟವ್ರೆ? ಪ್ರಕಟಣೆ 16:12 ಅಲ್ಲಿ ಕೊಟ್ಟು ನೋಡ್ತೀನಿ. Revelation 16:12 ಓದೋಣ.
6ನೆಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಯುಫ್ರಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು.
ಅದು ನೀರು ಹಿಂಗೋಯ್ತು ನೋಡ್ರ, ಯೂಫ್ರೆಟಿಸ್ ನದಿ ಇದೇ ನದಿ ಮೇಲೆ ತಾನೇ ಬಾಬಿಲೋನ್ ಕಟ್ಟಿದ್ದು. ಈ ಯೂಫ್ರೆಟಿಸ್ ನದಿನ ಇಡೀ ಲೋಕ ಕಂಪೇರ್ ಮಾಡಿದ್ರೆ, ಈಡೇನ್ ತೋಟದಲ್ಲಿ ಬಂದಿರೋ 4 ನದಿ ಪಾಠ ಜ್ಞಾಪನ ಇಟ್ಕೊಂಡಿದ್ರ, ಕೊನೆ ನದಿ ಹೆಸರು ಯೂಫ್ರೆಟಿಸ್ ನದಿ. ಯೂಫ್ರೆಟಿಸ್ ನದಿ ಅಂದ್ರೆ ಲೋಕ ರಕ್ಷಣೆಗೆ ಹೇಳ್ತೀರಿ, ಲೋಕಾನೇ ಇವತ್ತು ಬಾಬಿಲೋನ್ಗೆ ಜನಗಳಿಗೆ ಸಪೋರ್ಟ್ ಕೊಡ್ತಾರೆ. ಅದು ದೇವ್ರು ಏನು ಮಾಡ್ತಾರೆ ಅಂದ್ರೆ ಈ ಜನಗಳನ್ನ ಈ ಬಾಬಿಲಿಂದ ಡೈವರ್ಟ್ ಮಾಡ್ತಾರೆ. ಬಾಬಿಲೋನ್ ಬಿಟ್ಟು ಹೊರಗಡೆ ಬರ್ತಾರೆ ಏನ್ ಮಾಡ್ತಾರೆ, ದೇವ್ರು ಡೈವರ್ಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಬಾಬಿಲೋನಲ್ಲಿ ಜನಗಳಿರಲ್ಲ. ಯಾವಾಗ ಜನಗಳಿರಲ್ಲೋ ಆ ಸಂಸ್ಥೆ ಸಪೋರ್ಟ್ ಇರಲ್ಲ, ಟಕ್ ಅಂತ ಏನಾಗ್ತದೆ, ಕೊಲ್ಯಾಪ್ಸ್ ಆಗ್ತದೆ. ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು, ಎಚ್ ಎಂ ಟಿ ಇವತ್ತಿದೆಯಾ ಇಲ್ಲ, ವೋಲ್ಟಾಸ್ ಕಂಪನಿ ಇದೆಯಾ, ಒನಿಡಾ ಟಿವಿ ಇದೆಯಾ, ಬಿ ಪಿ ಎಲ್ ಇದೆಯಾ, ಎಲ್ಲ ಏನಾದರೂ ಬಿದ್ದೋದು. ಯಾಕೆಂದ್ರೆ ಜನಗಳು ಅದನ್ನ ಕೊಂಡ್ಕೊತಾ ಇಲ್ಲ. ಆರ್ಥಿಕ ಸ್ಥಿತಿ ಕುಗ್ಗೋದವಾಗ ಆ ಸಂಸ್ಥೆ ಬಂದ್ ಆಗ್ತದೆ. ಇದನ್ನೇ ಮಾಡೋದು, ತನ್ನ ದೇವರು ತನ್ನ ಕೋಪನ ಸತ್ಯನ ಬ್ಯಾಬಿಲೋನ್ ಮೇಲೆ ಹಾಕ್ದವಾಗ, ಸತ್ಯದ ಮುಖಾಂತರ ದೇವರು ತನ್ನ ಕೋಪನ ವ್ಯಕ್ತಪಡಿಸ್ದವಾಗ ನೀರು ಹಿಂಗೋಗ್ತದೆ. ನೀರು ಹಿಂಗೋದವಾಗ ಏನಾಗ್ತದೆ, ಮೂಡನದೇಕ ದೇಶದಿಂದ ಬರುವಂತ ರಾಜನಿಗೆ ಒಳಗಡೆ ಬರೋಕೇನಾಯ್ತಂತೆ, ಅನುಮತಿ ಆಯ್ತಂತೆ. ಓದಿ ಬದರ್ ಬದರ್ 12 ಅದಲ್ಲೇ ರೆವಲ್ಯೂಷನ್ 16:12.
ಆರನೇ ಅವನು ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು.
ನೋಡ್ರ, ಮೂಡನ ದಿಕ್ಕು ಅಂತಂದ್ರೆ ಈಸ್ಟ್. ಈಸ್ಟಿಂದ ಬೆಳಬೆಳಗ್ಗೆ ಏನ್ ಬರ್ತದೆ ನಮ್ಗೆ, ಪೂರ್ವದಿಂದ ಬೆಳಬೆಳಗ್ಗೆ ಏನ್ ಬರ್ತದೆ ನಮ್ಗೆ,
ಸೂರ್ಯ.
ಸೂರ್ಯ. ನಮ್ಗೆ ಬೈಬಲ್ ಅಲ್ಲಿ ಸೂರ್ಯ ಯಾರು, ನೀತಿ ಸೂರ್ಯ. ನೀತಿ ಸೂರ್ಯ ಯಾರು,
ಏಸು
ವೆರಿ ಗುಡ್, ಯೇಸು ಕ್ರಿಸ್ತನು ಪೂರ್ವದಿಂದ ಬರ್ತಾ ನೋಡಿ. ಎರಡನೇ ಬರುವಿಕೆಯಲ್ಲಿ ಅವ್ರು ಬರದೇ ಫಸ್ಟ್ ಬ್ಯಾಬಿಲೋನ ಕೆಡುಬಿಸಕ್ಕದಕ್ಕೆ ಜನಗಳ್ನಂಗೆ ಸತ್ಯ ಕೊಟ್ಟು ಆ ಜನಗಳನ್ನ ಸುಳ್ಳು ಸಭೆಗಳಿಂದ ದೂರ ಮಾಡೋದಕ್ಕೇನೆ ಏನಾಗದು, ಯೇಸು ಕ್ರಿಸ್ತ ಬರೋದು ನೋಡಿರ್ತೀನಿ. ಆ ಕೆಲಸನೇ ಇವತ್ತು ನಡೀತಾ ಇರೋದು. ನೀವು ನೀವೆಲ್ಲ ಎಷ್ಟೋ ಜನ ವಾಕ್ಯ ಕೇಳ್ತಾ ಇದ್ರು ಗೊತ್ತಾ, ವಾಕ್ಯನೆಲ್ಲ ಕೇಳಿ ಏನ್ರಿ, ನೀವೆಲ್ಲ ಒಂದು ನಿರ್ಧಾರ ತಗೊಳ್ಬೇಕು. ಆ ಬಾಬಿಲೋನ್ ಬಿದ್ದಳು ಬಿದ್ದಳು ಅಂತ ದೇವ್ರು ಹೇಳಿದ್ಮೇಲೆ ಆ ಬಾಬಿಲೋನ್ ಬಿಡಕ್ಕೆ ನಾವು ಸಿದ್ಧವಾಗಿದ್ದೀರಾ, ಆ ಬಾಬಿಲೋನ್ ಬಿದ್ದೋಗಿರೋದ್ಮೇಲೆ ನಾವು ಸತ್ಯಕ್ಕೆ ನಿಲ್ಲಕ್ಕೆ ನಾವು ಸಿದ್ಧವಾಗಿದ್ದೀರಾ ಅಂತ ನಾವು ನೋಡ್ಕೋ ಡಿಸೈಡ್ ಮಾಡ್ಬೇಕು. ನೀವು ಬಿಡ್ತಿರೋ ಬಿಡಲ್ವೋ, ಬಾಬಿಲೋನ್ತು ಬಿದ್ದೋಗೋದಂತ ಏನ್ರಿ ಖಚಿತ. ಬಾಬಿಲೋನ್ ಕೆಡವಾಗ್ತಾರೆ ದೇವ್ರು, ಹೆಂಗಾಗ್ತಾರೆ ನೋಡಿಂತೀನಿ. ಪ್ರಕಟಣೆ 18:21, ರೆವಲ್ಯೂಷನ್ 18:21.
ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟಣವಾದ ಬ್ಯಾಬೆಲ್ ಹೀಗೆ ದಡದಡನೆ ಕೆಡಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ.
ಎಂದಿಗೂ ಕಾಣಿಸೋದಿಲ್ಲ. ಏನು ಬೀಸುವ ಕಲ್ಲು, ರುಬ್ಬಕಲ್ಲು, ಸಮುದ್ರ ರುಬ್ಬಕಲ್ಲು ಸಮುದ್ರಕ್ಕೆ ಎತ್ತಕ್ಕಾಗ್ತದ, ಎತ್ತಕ್ಕಾಗಲ್ಲ ರೀ. ಅದರ ಎಷ್ಟು ತೂಕ ಹೋಗ್ಬಿಡ್ತಾರೆ ಗೊತ್ತಾ, ಎಷ್ಟು ಆಳಕ್ಕೆ ಹೋಗ್ಬಿಡ್ತಾರೆ, ಅದರ ಕೆಳಮಟ್ಟದವರೆಗೂ ಸೇರ್ಬಿಡ್ತಾರೆ. ಅದರ ಇದೇ ಮಾತ್ರ ಏನು ಹೇಳ್ತಾರೆ, ಯಾರು ದೇವ್ರ ಮಕ್ಕಳಿಗೆ ತೊಂದರೆ ಕೊಡ್ತಾರೋ ಅಂಥವರು ಕತ್ತಿಗೆ ಬಂದ್ಬಿಟ್ಟು ಬೀಸಗಲ್ಲನ್ನು ಹಾಕ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಟ್ಟು ಎಷ್ಟೋ ಚೆನ್ನಾಗಿರೋದು, ಆ ಮನುಷ್ಯ ಇಲ್ದಿರೇ ಇದ್ರೆ ಚೆನ್ನಾಗಿರೋದು ಅಂತಂತಾರೆ. ಆ ರೀತಿ ಗತಿ ಬಾಬಿಲೋನ್ ಮಾಡ್ತಾರೆ, ಬಾಬಿಲೋನ್ ಇಲ್ದಿರ ರೀತಿಯಲ್ಲಿ ಆಗ್ಬಿಡ್ತಾರೆ ಅಲ್ವರ. ಅದರಿಂದ ಸಮುದ್ರದಲ್ಲಿ ಬಿದ್ದಿರೋಂಥ ವಸ್ತುನ ಯಾರು ಎತ್ತಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬಾಬಿಲೋನ ದೇವ್ರ ನಾಶ ಮಾಡ್ಬಿಟ್ರೆ ಯಾವತ್ತೋ ಅದನ್ನ ಎತ್ತೋದಕ್ಕೆ ಸಾಧ್ಯನೇ ಇಲ್ಲ ರೀ, ಅದ್ರ ಮೇಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ಹೊಸದು ಕಟ್ಬೋದು ಅಲ್ವರ. ಅದಕ್ಕೆ ಟೈಟಾನಿಕ್ ಶಿಪ್ ಮುಳುಗೋಯ್ತು ನೋಡಿ, ಇವು ತುಂಬ ಕಾಸ್ಟ್ಲಿ ಶಿಪ್ ಅಂತ ಎತ್ತಕ್ಕೆ ಹೋದ್ರ ಎತ್ತಕ್ಕೆ ಎಷ್ಟು ಖರ್ಚಾಗ್ತಾರೋ ಏನ್ರಿ, ಅದಕ್ಕಿಂತ ಕಮ್ಮಿ ರೇಟಲ್ಲಿ ಇನ್ನೂ ದೊಡ್ಡ ದೊಡ್ಡ ಶಿಪ್ಗಳಿಗೆ ಮಾಡೋದು ಚೆನ್ನಾಗೆ ಕಟ್ಕೊಬೋದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ದೇವ್ರು ನಮ್ಗೆ ಕೊಡೋ ಅಡ್ವೈಸ್ ಏನು ಗೊತ್ತಾ, ಬಾಬಿಲೋನ್ ಕೆಡುವಂಥ ಆಗಿರೋದ್ರಿಂದ ನಾವು ಬಾಬಿಲೋನ್ ಏನು ಮಾಡೋಕೆ ಬಿಟ್ಟು ಹೊರಗಡೆ ಏನು ಮಾಡಬೇಕು, ಬರಬೇಕು. ಅದರ ಸತ್ಯ ಅಂತ ತಿಳಿದಿದ್ಮೇಲೆ ಸತ್ಯಕ್ಕಾಗಿ ಏನು ಮಾಡಬೇಕು, ದೇವ್ರ ಮಕ್ಕಳು ನಿಂತ್ಕೊಬೇಕಲ್ಲಿ ಅಲ್ವರ. ನೋಡಿ ಅಂತೀನಿ, ಅದಕ್ಕೆ ಪ್ರಕಟಣೆ 10ನೇ ಅಧ್ಯಾಯ, ಪ್ರಕಟಣೆ 10ನೇ ಅಧ್ಯಾಯ 9ರಿಂದ ಓದ್ಕೊಂಬನಿ, 9 ಮತ್ತು 10.
ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುಳಿಯನ್ನು ನನಗೆ ಕೊಡು ಕೊಡು
ಕಂಟಿನ್ಯೂ ಮಾಡಿ.
ಸುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ ಅಂದದ್ದು, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು.
ನೋಡ್ರ ಸುಳ್ಳಿನ ತಗೊಂಡು ತಿನ್ಬಿಡು ಅಲ್ಲರ ಏನ್ರಿ, ಬಾಯಿನಲ್ಲಿ ಹೆಂಗಿರ್ತದಂತೆ ಜೇನಂತರ ಇರ್ತಾರೆ, ಹೊಟ್ಟೆ ಒಳಮೆ ಏನು ಮಾಡ್ತಾರೆ ಕಹಿ ಮಾಡ್ತಾರೆ ಅದರ. ನೀವು ಇಷ್ಟು ದಿನ ದೇವ್ರ ವಾಕ್ಯ ಕೇಳಿದ್ರ, ಇನ್ಮೇಲೆ ದೇವ್ರ ವಾಕ್ಯ ನಿಮ್ಮ ಹತ್ರ ಬೆಲೆ ಕೇಳ್ತಾ ಇದ್ರಿ ಅದರ. ವಾಕ್ಯ ಒಡೆ ಕೇಳಿದ್ರೆ ತಾನೆ, ಕೇಳಕ್ಕೆ ಹೆಂಗಿತ್ತು, ತಿನ್ನಕ್ಕೆ ಹೆಂಗಿತ್ತು, ಸೂಪರ್ ಆಗಿತ್ತು ಟೇಸ್ಟ್, ಏನು ಸಬ್ಜೆಕ್ಟ್ ಬದರ್, ಏನು ಪಾಠ ಬದರ್. ಇವಾಗ ಒಳಗಡೆ ಹೋಗಿ ಮೇಲೆ ಅದ್ರ ಲೆಕ್ಕ ಕೇಳ್ತಾರೆ. ಏನು ಲೆಕ್ಕ ಕೇಳ್ತಾರೆ ಗೊತ್ತಾ, ಕಾನ್ಸಿಕ್ರೇಷನ್, ನೀನು ಈ ವಾಕ್ಯದ ಪ್ರಕಾರ ವಿಧೇಯರಾಗಿದ್ದಕ್ಕೆ ನಿಮ್ಗೆ ಮನಸ್ಸಿದ್ದೀರಾ ಅಂತ ದೇವ್ರ ವಾಕ್ಯ ದಿನಾ ನಿಮ್ಮ ಮನಸ್ಸಾಕ್ಷಿಗೆ ಏನು ಮಾಡ್ತಾರೆ ಚುಚ್ತದೆ. ಇವಾಗ ಅದು ಕಹಿನ ಸಿಹಿನ ಅದರ, ದೇವ್ರ ವಾಕ್ಯಕ್ಕೆ ಸರೆಂಡರ್ ಆದರೆ ದೇವ್ರ ಮಕ್ಳಿಗೆ ಇದು ಸಿಹಿ ರೀ, ಇಲ್ಲ ಅಂದರೆ ಇದು ಹೊಟ್ಟೆ ಒಳಗೆ ಹೋಗಿದ್ಮೇಲೆ ಕಹಿಯಾಗಿರೋ ಫೀಲಿಂಗ್ ಆಗ್ತದೆ. ದೇವ್ರ ವಾಕ್ಯ ನಮ್ಗೆ ಒಳಗಡೆ ಹೋಗಿದ್ಮೇಲೆ ಅದ್ರ ಪಕ್ಕ ನಡೆದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ರೀ. ಅದಕ್ಕೆ ದೇವ್ರು ಹೇಳೋದು ಅದರ ನನ್ನ ಜನಗಳೇ ಅವಳಿಗಾಗುವಂಥ ಉಪದ್ರವದಲ್ಲಿ ನೀವು ನೋಡಿ, ನೀವು ಪಾಲ್ಗೊಳ್ಳಬಿಡಿ. ಸೈರ ಸಹಜ ಮಾಡಿದ್ರೆ ಫಸ್ಟು ಬಾಬಿನವ್ರು ಬಿಟ್ಟು ಹೊರಗಡೆ ತೊಲಗಿರಿ ನೀವೆಲ್ಲರೂ, ಬಾಬಿನ ನಾಶ ಮಾಡ್ತಾ ಇದ್ರಿ. ದೇವ್ರ ಮಕ್ಕಳೇ ಯೆರೂಶಲೇಮ್ಗೆ ಹೋಗಿ ದೇವ್ರ ಆಲಯನ ಕಟ್ಟಲಿ ಅಂತ ಹೇಳ್ತಾರೆ. ಓದಿ ಪ್ರಕಟಣೆ 18:4. ರೆವಲೇಷನ್ 18:4.
ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು.
ನೋಡೋಣ, ಅವಳನ್ನು ಬಿಟ್ಟು ಹೊರಗಡೆ ಬಂದಿರಿ. ದೇವ್ರ ಮಕ್ಕಳು ಸತ್ಯ ಕೇಳಿದ ಮೇಲೆ ಬಿಟ್ಟು ಮಾಡಕ್ಕೆ ಬರೋಕ್ರಿ, ಅಂದ್ರೆ ಅದನ್ನ ಗುಣಪಡಿಸೋದಕ್ಕೆ ದೇವ್ರಿಗೆ ಆಗಿಲ್ಲ ಅಂತಂದ್ಮೇಲೆ ಬಿಟ್ಟು ಬಿಡ್ಬೇಕು. ಯಾಕಂದರೆ ಅತಿ ಶೀಘ್ರದಲ್ಲೇ ಅವಳಿಗೆ ದೇವ್ರ ಉಪದ್ರವ, ದೇವ್ರ ಕೋಪ ಏನು ಮಾಡ್ತಾರೆ ಸುರಿಸ್ತಾರೆ. ಅಂದ್ರೆ ಅವ್ರಿಗೆ ಆಗುವಂಥ ಉಪದ್ರವಗಳಿಗೆ ನಾವು ಪಾಲ್ಗೊಳ್ಳಿ. ನಾವು ಯೆರೂಶಲೇಮ್ಗೆ ಹೋಗಿ ದೇವ್ರ ಆಲಯನ ಕಟ್ಟ ಅಂತ ಕೆಲಸ ಮಾಡಬೇಕು, ದೇವ್ರ ಮಕ್ಕಳು ಮಾಡಬೇಕು. ಅಂದ್ರೆ ಅನ್ನ ಕರ್ತನ ಪ್ರೀತಿ ಅಂತ ಸರ್ಲೆ, ಇದೇ ದೇವರು ದ ಗ್ರೇಟ್ ಬ್ಯಾಬಿಲೋನ್ ಕೊಡೋಂಥ ಜಜ್ಮೆಂಟ್. ಸತ್ಯ ತಿಳಿದಂಥ ಮಕ್ಕಳು ಸತ್ಯದ ಪ್ರಕಾರ ಏನು ಮಾಡೋಕು, ಬಾಳೋದಕ್ಕೆ ಪ್ರಯತ್ನ ಮಾಡೋಕು. ಅದರ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾರು ಪ್ರಶ್ನೆ ಇತ್ತು ಅಂದರೆ, ಏನೋ ಕ್ವಶನ್ಸ್ ಇತ್ತು ಅಂದರೆ ಧಾರಾಳ ಕೇಳಿ. ಯಾರಿಗಾರು ಕ್ವಶನ್ಸ್ ಇದೆಯಾ, ಏನೋ ಪ್ರಶ್ನೆಗಳಿದೆಯಾ ಕೇಳೋಂಥದ್ದು? ಬ್ರದರ್ ಸಿಸ್ಟರ್ಸ್, ದೇವದನ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ?
ಸರ್, ಈ ಬಾಬಿಲೋನ್ಗೆ ಮೇದಿ ಪಾರಸಿಯ ರಾಜರಲ್ಲ ಸರ್, ಮೇದಿ ಪಾರಸಿ ಇವು ಎರಡು ರಾಜ್ಯಗಳ ಹೆಸರೇ ಗೊತ್ತಾಗಿಲ್ಲ.
ಎರಡು ಒಟ್ಟಿಗೆ ಸೇರಿ ಆಳ್ವಿಕೆ ಮಾಡಂತ ರಾಜ್ಯ, ಅದರ ಇಬ್ರು
ಅಲ್ಲ
ಸಂಬಂಧಿಕರುಗಳೇ ಎರಡು ರಾಜ್ಯಗಳು ಸೇರ್ಬಿಟ್ಟು ಆಳ್ವಿಕೆ ಮಾಡಿದಂಥ ರಾಜ್ಯಕ್ಕೆ ಮೇದೋ ಪರಿಷ್ಯ ರಾಜ್ಯ ಅಂತ ಹೆಸರು ಕೊಡ್ತಾರೆ.
ಸರ್, ಅಲ್ಲ ಈಗಿರೋ ಪ್ರೆಸೆಂಟ್ ಯಾವ್ದು ಸರ್ ದೇಶ?
ಇರಾನ್.
ಇರಾನ್ ಸರ್, ಬಾಬಿಲೋನ್ ಇರಾನ್ ಅಲ್ಲ ಸರ್?
ಬಾಬಿಲೋನ್ ಅಂದರೆ ಇರಾಕು, ಮೇದೋ ಪರ್ಷಿಯಾ ಅಂದರೆ ಇರಾಕ್, ಇರಾನ್.
ಇರಾನ್, ಬಾಬಿಲೋನ್ ಅಂದ್ರೆ ಇರಾಕ್ ಅನ್ ಸರ್? ಅದು
ಇರಾಕ್.
ಹೌದಾ? ಅದೇ ನಾನು ಇರಾನ್ ಮಾಡಿನಿ ಸರ್.
ಸರಿ, ಪಾಠಕ್ಕೆ ಸಂಬಂಧಪಟ್ಟದ್ದು ಏನೋ ಇದೆಯಾ ಪ್ರಶ್ನೆ?
ಇಲ್ಲ ಸರ್, ಇಲ್ಲ ಇಲ್ಲ.
ಓಕೆ, ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸುರೇಶ್ ಬ್ರದರ್, ಓಕೆ. ವಿಜಯ್ ಕುಮಾರ್ ಸರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಇಲ್ಲ, ಕ್ಲಿಯರ್ ಇದೆ.
ಓಕೆ ಓಕೆ ದೆನ್. ಮೋಹನ್ ಬ್ರದರ್, ಓಕೆ. ಸುರೇಶ್ ಬ್ರದರ್, ಸಾರಿ ಸಾರಿ, ಸುರೇಶ್ ಬ್ರದರ್ ಹೇಳ್ರಿ, ನಿಮ್ಗೇನು ಪ್ರಶ್ನೆ ಇದೆಯಾ? ನೀವು ನೋಡಲಿಲ್ಲ, ಸಾರಿ. ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ ಮೋಹನ್ ಬ್ರದರ್, ಓಕೆ.